हरिः ओम् हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराचिदानन्तलीलागोपालपालितान् विद्यापयोनिधीन् वन्दे ब्रह्मविद्यागुरून्मम ब्रह्मचर्य हरिप्रीति सुविद्यावादशारिणः इष्टदान् कष्टहर्तॄन्नः विद्यामान्यान् मुनीन् नमः वाजराजपदद्वन्द्ववारिजासक्तमानसान् विश्वप्रियगुरून् वन्दे मन्दोऽहं देविशुद्धये सत्यं सत्यं पुनः सत्यं विष्णुतीर्थप्रसादतः सर्वे कामा भवन्त्येवाश्वपतो बिम्बसन्निधौ चिन्तामणिं सुभक्तानां कल्पवृक्षं जगामदम् स्वामिनं त्वां रघुप्रेमतीर्थं वन्देह्यभीष्टदं श्रीगुरुभ्यो नमः हरिः ओम् सूर्यगतिप्रकरण सूर्यगतिप्रकरणदल्लि ಏಳು ಕಾಲ ನಿಯಾಮಕವಾದ ಏಳು ಭಗವಂತನ ರೂಪಗಳು ಸಾಮ ಪ್ರತಿಪಾದ್ಯ ಭಗವಂತನ ರೂಪಗಳನ್ನು ಪರಿಚಯ ಮಾಡಿಕೊಡ್ತಾ ಅದರಲ್ಲಿ ಮೊದಲನೆಯದಾಗಿ ಪ್ರಥಮ ಕಾಲ ಅಂದರೆ ಸೂರ್ಯೋದಯಕ್ಕಿಂತ ಆರು ಘಳಿಗೆಗಳ ಮುಂದಿನ ಕಾಲ ಅದಕ್ಕೆ ಹಿಂಕಾರ ನಾಮಕ ಸಾಮ ಆ ಸಾಮ ಪ್ರತಿಪಾದ್ಯನಾದ ಭಗವದ್ ರೂಪ ಆ ರೂಪದ ಹೆಸರು ಹಿಂಕಾರ ಅಂತ ಯಾವ ರೂಪ ಇದು ಅಂದರೆ ಹಿಂಕಾರ ನಾಮಕ ಪ್ರದ್ಯುಮ್ನ ಹಿಂಕಾರ ನಾಮಕ ಪ್ರದ್ಯುಮ್ನ ಸೂರ್ಯೋದಯಕ್ಕಿಂತ ಮೊದಲು ಆರು ಘಳಿಗೆಗಳ ಕಾಲಕ್ಕೆ ನಿಯಾಮಕ ಎಲ್ಲಿದ್ದಾನೆ ಸೂರ್ಯನಲ್ಲಿದ್ದಾನೆ ಯಾವ ಸೂರ್ಯ ಅನುದಿತ ಸೂರ್ಯ ಉದಯಿಸದ ಸೂರ್ಯನಲ್ಲಿದ್ದಾನೆ ಪ್ರದ್ಯುಮ್ನ ಇದ್ದಾನೆ ಪ್ರದ್ಯುಮ್ನ ಇರಬೇಕಾದ್ದು ಹಳದಿ ಬಣ್ಣದಲ್ಲಿ ಆದರೆ ಇಲ್ಲಿರುವ ಪ್ರದ್ಯುಮ್ನ ಶ್ಯಾಮವರ್ಣ ಶ್ಯಾಮವರ್ಣನಾದ ನೀಲಿ ಬಣ್ಣನಾದ ಭಗವಂತ ಇಲ್ಲಿ ಪ್ರದ್ಯುಮ್ನ ಉದಯಿಸದ ಸೂರ್ಯನಲ್ಲಿ ಇದ್ದುಕೊಂಡು ಯಾರಿಗೆ ನಿಯಾಮಕನಾಗಿದ್ದಾನೆ ಅಂದರೆ ಪಶುಗಳಿಗೆ ಆಶ್ರಯನಾಗಿದ್ದಾನೆ ಆದ್ದರಿಂದಲೇನೆ ಆ ಕಾಲದಲ್ಲಿ ಪಶುಗಳಿಗೆ ಎಚ್ಚರ ಪಶು ಪಕ್ಷ್ಯಾದಿಗಳಿಗೆ ಮೊದಲು ನಮಗಿಂತ ಎಚ್ಚರ ಆಗುತ್ತೆ ಇನ್ನೊಂದು ಹೇಳ್ತಾ ಇದ್ದಾರೆ ಈ ಭಗವಂತ ಹಿಂಕಾರ ನಾಮಕ ಭಗವಂತನ ಆಶ್ರಯ ಪಡೆದದ್ದರಿಂದ ಪಶುಗಳೆಲ್ಲವೂ ಕೂಡ ಹಿಂ ಅಂತ ಶಬ್ದವನ್ನು ಮಾಡುತ್ತಾ ಇವೆ ಆದ್ದರಿಂದ ಹಿಂಕಾರ ದೇವರು ಹಿಂಕಾರ ನಾಮಕ ಸಾಮದಲ್ಲಿ ಹಿಂಕಾರ ಅಂತ ಕರೆಸಿಕೊಂಡಿದ್ದಾನಲ್ಲ ದೇವರಿಗೆ ಹಿಂಕಾರ ಅಂತ ಹೆಸರು ಹೇಗೆ ಬಂತು ಅಂದರೆ ಹಿಂ ಸೃಷ್ಟಿಂ ಕರೋತಿ ಹಿಂಕರೋತಿ ಅಂದರೆ ಸೃಷ್ಟಿಯನ್ನು ಮಾಡುತ್ತಾನೆ ಆದ್ದರಿಂದ ಈತನಿಗೆ ಹಿಂಕಾರ ಅಂತ ಹೆಸರು ಇಂಥ ಭಗವಂತ ಸೂರ್ಯ ಉದಯಿಸಲಿಕ್ಕೆ ಮೊದಲು ಆರು ಘಳಿಗೆಗಳ ಕಾಲಕ್ಕೆ ನಿಯಾಮಕ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ನಾವು ನಿನ್ನೆ ಏನೋ ಹೇಳಿದ್ದೀರಾ ನಿತ್ಯವೂ ಕೂಡ 14 ಪ್ರಕರಣ ಚಿಂತನೆ ಮಾಡಿ ನಿತ್ಯವೂ ಕೂಡ ಉಪಾಸನೆಯನ್ನು ನಿತ್ಯವೂ ಚಿಂತನೆ ಮಾಡಿದರೆ ತುಂಬ ಫಲ ಅಂತ ಹೇಳಿದ್ದೀರಲ್ಲ ಚಿಂತನೆ ಮಾಡುವ ಕ್ರಮ ಹೇಗೆ ಎನ್ನುವುದು ಪ್ರಧಾನ ಹಿಂಕಾರ ನಾಮಕ ಭಗವಂತ ಸೂರ್ಯೋದಯಕ್ಕಿಂತ ಮೊದಲು 6 ಘಳಿಗೆಗಳ ಕಾಲ ಅಲ್ಲಿ ಸ್ವಾಮಿ ಇದ್ದಾನೆ ಅಂತ ತಿಳಿದು ಇಷ್ಟು ಮಾತ್ರ ನೆನೆಸಿ ಮುಂದಕ್ಕೆ ಹೋಗೋದು ಏನಾದರೂ ಉಂಟು ಅಂದರೆ ತುಂಬ ಹಂತಗಳಿವೆ ಮೊದಲನೆಯ ಹಂತ ಯಾವುದು ಅಂದರೆ ಹಿಂಕಾರ ನಾಮಕ ಸಾಮ ಪ್ರತಿಪಾದ್ಯ ಪ್ರದ್ಯುಮ್ನ ಶ್ಯಾಮವರ್ಣ ಸೂರ್ಯ ಅನುದಿತ ಸೂರ್ಯನಲ್ಲಿ ಇದ್ದಾನೆ ಅಂತ ತಿಳಿದು, ಇಷ್ಟು ಮಾತ್ರ ತಿಳಿದು ಮುಂದಕ್ಕೆ ಹೋದರೆ ಸರಿಯಲ್ಲ, ಅದು ಉಪಾಸನೆ ಆಗಲ್ಲ. ಉಪಾಸನೆ ಅಂದರೆ ಏನು? ಬಿಂಬನಲ್ಲಿ ಸಮನ್ವಯ. ಹಸಿವೆ ಆಗ್ತಾ ಇದೆ, ಯಾರನ್ನ ಕೇಳಿದು ಅಡಿಗೆ ಮಾಡಿ ಹಸಿವೆ ಹೋಗುತ್ತೆ ಅಂದರು, ಅಡಿಗೆ ಮಾಡಿ ಇಟ್ಟದ್ದಾಯಿತು, ಊಟ ಮಾಡಲಿಲ್ಲ, ಬಂದರು ಹಸಿವೆ ಹೋಯ್ತಾ? ಹೋಗಿಲ್ಲ, ಹೇಳಿದ್ವಲ್ಲ ಅಡಿಗೆ ಮಾಡಬೇಕು ಅಂತ, ಮಾಡಿದ್ದಾಯಿತು, ಊಟ ಮಾಡಲಿಲ್ವಾ? ನೀವು ಹೇಳಲಿಲ್ಲ, ನಾವು ಮಾಡಲಿಲ್ಲ. ಹಾಗೆ ಶಾಸ್ತ್ರ ಹೊರಟದ್ದು, ಇಡೀ ಉಪನಿಷತ್ತು ಎಲ್ಲ ಹೊರಟದ್ದು ಯಾವ ದೃಷ್ಟಿಯಿಂದ? ಆ ದೃಷ್ಟಿಯನ್ನು ಮರೆತು ಎಲ್ಲವೂ ನಾವು ಪುರಾಣ ಕೇಳಿ ಪಾಠ ಕೇಳಿ ಎಲ್ಲ ಮಾಡಿದರೂ ಅಡಿಗೆ ಮಾಡಿ ಊಟ ಮಾಡದಂತೆ ಆಗಿಬಿಡುತ್ತೆ. ಹಾಗಾದರೆ ಈ ಕೇಳೋದೆಲ್ಲ ಅಡಿಗೆ ಮಾಡೋದು, ಊಟ ಯಾವುದು? ಅಂದರೆ ಬಿಂಬನಲ್ಲಿ ಸಮನ್ವಯ. ಇಡೀ ಭಾಗವತ ನೋಡಿ, ಮೊದಲನೆಯ ಸ್ಕಂಧದಲ್ಲಿ ಪ್ರಶ್ನೆ, ಸಾಯಲಿಕ್ಕೆ ಸಿದ್ಧನಾದವ ಮಾಡಬೇಕಾಗಿದ್ದೇನು ಅಂತ. ಎರಡನೇ ಸ್ಕಂಧದಲ್ಲಿ ಉತ್ತರ ಕೊಟ್ಟಾಯಿತದಕ್ಕೆ, ದೇವರನ್ನು ಚಿಂತನೆ ಮಾಡು, ನಿನ್ನ ಹೃದಯ ಕಮಲದಲ್ಲಿರುವ ಬಿಂಬನನ್ನು ಚಿಂತನೆ ಮಾಡು ಅಂತ ಉತ್ತರ ಕೊಟ್ಟಾಯಿತು. ಆಗ ಮತ್ತು ಪ್ರಶ್ನೆ ಬಂತು, ನನ್ನ ಹೃದಯ ಕಮಲದೊರಗಿರುವ ಬಿಂಬನ ಪರಿಚಯ ನನಗಿಲ್ಲ, ಆತನ ಗುಣ ಗೊತ್ತಿಲ್ಲ, ಆತನ ಶಕ್ತಿ ಗೊತ್ತಿಲ್ಲ, ಆತನ ಜ್ಞಾನ ಗೊತ್ತಿಲ್ಲ, ಯಾಕೆ ಆತ ತಿಳಿಸಿಕೊಡತಾ ಇಲ್ಲ, ನಾನು ಹೇಗೆ ಉಪಾಸನೆ ಮಾಡಲಿ ಅಂತ ಹೇಳಿದಾಗ, ಆಗ ಹೊರಟತ್ತು ಹತ್ತು ಸ್ಕಂಧ, ಮಿಕ್ಕ ಹತ್ತು ಸ್ಕಂಧ. ನಿನ್ನ ಹೃದಯದೊಳಗಿರುವ ಸ್ವಾಮಿಯೇ ಹತ್ತು ಅವತಾರಗಳು ಸ್ವೀಕಾರ ಮಾಡಿ ತನ್ನ ಜ್ಞಾನ, ತನ್ನ ಶಕ್ತಿ, ತನ್ನ ಪರಾಕ್ರಮ ಎಲ್ಲ ಪರಿಚಯ ಮಾಡಿಕೊಟ್ಟಿದ್ದಾನೆ. ಅಲ್ಲಿ ಹತ್ತು ಅವತಾರ ಸ್ವೀಕಾರ ಮಾಡಿದ ಸ್ವಾಮಿಗೂ ನಿನ್ನ ಒಳಗಿರುವ ಬಿಂಬನಿಗೂ ಚೂರು ವ್ಯತ್ಯಾಸ ಇಲ್ಲ ಎಂಬುದು ಶಾಸ್ತ್ರ ತೋರಿಕೊಟ್ಟು ಕೊನೆಗೆ ಹೇಳ್ತಾ ಇದೆ. ಹತ್ತು ಅವತಾರದಲ್ಲಿ ದೇವರ ಶಕ್ತಿಯ ಪರಿಚಯ ಮಾಡಿಕೊಂಡು ಆ ಶಕ್ತಿಯ ಪರಿಚಯವನ್ನು ಬಿಂಬನಲ್ಲಿ ಸಮನ್ವಯ. ಹೇಗೆ? ಕೃಷ್ಣಾವತಾರ ಕೇಳಿದವು, ಕೃಷ್ಣಾವತಾರದಲ್ಲಿ ಕೃಷ್ಣ ನಾನಾ ಲೀಲೆ ತೋರಿದ, ತೋರಿದ್ದನ್ನ ಜಪ ಮಾಡುವಾಗ ಕೃಷ್ಣಾಯ ನಮಃ ಅಂತ ಹೇಳುವ ಕಾಲಕ್ಕೆ, ಸ್ವಾಮಿ ನೀನೇ ಕೃಷ್ಣನಾಗಿ ಹೀಗೆ ಮಾಡಿದ್ದೀಯಾ, ನೀನೇ ಹೀಗೆ ಮಾಡಿದ್ದೀಯಾ ಅಂತ ಬಿಂಬನಲ್ಲಿ ಕೃಷ್ಣಾವತಾರದ ಮಹಿಮೆಗಳನ್ನ ಸಮನ್ವಯ. ಅದರಿಂದ ಏನಾಗುತ್ತೆ ಅಂದರೆ, ಮೊದಲು ನಮ್ಮೊಳಗ ಒಬ್ಬನಿದ್ದಾನೆ ಎಂಬ ಪ್ರಜ್ಞೆ ಎಚ್ಚರ ಆಗುತ್ತೆ, ಅವನನ್ನೇ ಮರೆತಿರ್ತೇವೆ. ದೇವರು ಅಂದರೆ ಒಂದ ಆ ದೇವರ ಗುಡಿ ಕಡೆಗೋ, ಒಂದ ಆ ದೇವರ ಪೆಟ್ಟಿಗೆಗೋ, ಒಂದ ಚಿತ್ರಪಟಕ್ಕೋ ಮನ ಓಡುತ್ತೆ, ಒಳಗೊಬ್ಬನಿದ್ದಾನೆ ಎಂಬ ಎಚ್ಚರವೇ ಹೋಗಿರುತ್ತೆ. ಆದ್ದರಿಂದ ಒಳಗಿರುವ ಸ್ವಾಮಿಯನ್ನ ಸತತ ನೆನೆಯಬೇಕು, ನೀನೇ ಹೀಗೆ ಮಾಡಿದ್ದು, ನೀನೇ ಹೀಗೆ ಮಾಡಿದ್ದು. ಆ ದೃಷ್ಟಿಯಲ್ಲಿ ಈಗ ಹಿಂಕಾರ ನಾಮಕ ಭಗವಂತ ಪ್ರದ್ಯುಮ್ನ ಅನುದಿತ ಸೂರ್ಯನಲ್ಲಿ ಶ್ಯಾಮ ವರ್ಣದಿಂದ ಇದ್ದು ಪಶುಗಳಿಗೆ ಆಶ್ರಯನಾಗಿದ್ದಾನೆ ಅಂತ ಚಿಂತನೆ ಮಾಡಿ, ಸ್ವಾಮಿ ನೀನೇ ಹಿಂಕಾರ ನಾಮಕನಾಗಿ, ಬಿಂಬ ನೀನೇ ಹಿಂಕಾರ ನಾಮಕನಾಗಿ ಸೂರ್ಯನಲ್ಲೂ ಇದ್ದು ಈ ಕಾಲ ನಿಯಾಮಕನಾಗೂ ಇದ್ದು ರಕ್ಷಣೆ ಮಾಡುತ್ತಾ ಇದ್ದೀಯ, ನಿನಗೆ ನಮಸ್ಕಾರ. ಅಲ್ಲಿಗೆ ಪರಿಣಾಮ, ಎಲ್ಲಿಗೆ? ಬಿಂಬನಲ್ಲಿ ಸಮನ್ವಯ ಮಾಡಿದರೆ ಆ ಚಿಂತನೆ ನಮಗೆ ಫಲದಾಯಕ. ಯಾಕೆ ಅಂದರೆ, ಕಷ್ಟ ಬಂದಾಗ ದೇವರಿದ್ದಾರೆ, ಎಲ್ಲಿದ್ದಾರೆ, ಎಲ್ಲೋ ಇದ್ದಾನೆ ಅಂತ ಹೇಳಿದರೆ ನಮಗೆ ಭರವಸೆ ಇಲ್ಲ. ನಮ್ಮ ಹತ್ತಿರವೇ ಇದ್ದಾನೆ ಅಂತ ದೃಢವಾಗಿ ನಂಬಿಕೆ ಬಂದರೆ ಚೆನ್ನಾಗಿರುತ್ತೇವೆ. ಹೇಗೆ? ಚಿಕ್ಕ ಮಗು ತಾಯಿ ಪಕ್ಕದಲ್ಲಿ ಆಡತಾ ಇರುತ್ತೆ, ಅದಕ್ಕೇನಾದರೂ ಮನೆ ಜವಾಬ್ದಾರಿ ಇರುತ್ತೋ? ಏನೂ ಇಲ್ಲ. ಹಿಂದಿಯಲ್ಲಿ ಹೇಳ್ತಾರಲ್ಲ ಬೇಫಿಕರ್ ಅಂತ, ಯಾವ ಚಿಂತೆಯೂ ಇಲ್ಲದೆ ಆಡತಾ ಇರುತ್ತೆ, ಹೊತ್ತಿಗೆ ಅಳತ್ತೆ, ಅಳುವಿನಲ್ಲಿ ನಂಬಿಕೆ ಇರುತ್ತೆ, ಅತ್ತಾಗ ತಾಯಿ ಕೊಟ್ಟೇ ಕೊಡತಾಳೆ ಅಂತ. ಆ ರೀತಿಯಾಗಿ ನಾವು ದೇವರ ಮೇಲೆ ಭಾರ, ಅವನು ಭಾರ ಮೊದಲೇ ಹೊತ್ತಿದ್ದಾನೆ, ನಾವು ನಮ್ಮ ತಲೆ ಮೇಲೆ ಇದೆ ಅಂತ ಅಂದುಕೊಂಡು ಹಾರಾಡತಾ ಇದ್ದೇವೆ. ಆ ಹಾರಾಟ ಕಡಿಮೆ ಆಗಲಿಕ್ಕೆ ಒಬ್ಬ ನಮ್ಮೊಳಗೆ ಇದ್ದಾನೆ, ಭಾರ ವಹಿಸಿದ್ದಾನೆ ಅಂತ ಅವನ ಮೇಲೆ ನಂಬಿಕೆ ಬರಲಿಕ್ಕಾಗಿ ಶಾಸ್ತ್ರ ಪ್ರಪಂಚದ ಪ್ರಯತ್ನ. ಅದು ನಾವು ಬಿಟ್ಟು ಎಲ್ಲ ಕೇಳಿ ಕೃಷ್ಣಾರ್ಪಣ ಅಂದು ಬಿಂಬನಲ್ಲಿ ಅನ್ವಯ ಮಾಡದಿದ್ರೆ ಬರಬೇಕಾದ ನಿರ್ಭಯತಾ ಬರುವುದೇ ಇಲ್ಲ. ದೇವರು ಅಂದ್ರೆ ಎಲ್ಲೋ ಓಡಿ ಹೋಗ್ತಾ ಇರುತ್ತೆ. ಒಳಗಿರುವ ಸ್ವಾಮಿಯ ಪರಿಚಯ ಆಗಬೇಕು, ಒಳಗೆ ಒಬ್ಬ ಕೂತಿದ್ದಾನೆ ಎಂಬ ನಂಬಿಕೆ ಬರಬೇಕು, ಆತನಲ್ಲಿ ಪ್ರೀತಿ ಬರಬೇಕು, ಪ್ರೀತಿಪೂರ್ವಕ ಆತನ ಸ್ಮರಣೆ ಸದಾ ಬರಬೇಕು, ನಿರಂತರ ಇರಬೇಕು, ಆದರದಿಂದ ಬರಬೇಕು. ಇದು ನಮ್ಮ ಸಾಧನೆಯ ಗುರಿ. ಹಾಗಾದರೆ ನಂತರ ಎರಡನೆಯ ಕಾಲ, ತತಃ ಆದಿತ್ಯ ಉದಯಾನಂತರಂ, ಪ್ರಾತಃ ಕಾಲ, ಆದಿತ್ಯ ಉದಯಿಸಿದ ಮೇಲೆ ಇರುವ ಕಾಲ, ಆರು ಘಳಿಗೆಗಳ ಕಾಲ ಅದು ಪ್ರಾತಃ ಕಾಲ. ಆ ಪ್ರಾತಃ ಕಾಲದಲ್ಲಿ ಯಾರು ಭಗವಂತ ಅಲ್ಲಿ ನಿಯಾಮಕ ಅಂದರೆ ಹೇಳ್ತಾ ಇದ್ದಾರೆ, ಪ್ರಸ್ತಾವ. ಪ್ರಸ್ತಾವ ಎಂಬುದು ಒಂದು ಸಾಮ, ಆ ಸಾಮ ಪ್ರತಿಪಾದ್ಯ ಭಗವದ್ ರೂಪ, ಅದರ ಹೆಸರು ಪ್ರಸ್ತಾವ. ರೂಪ ಯಾವುದು? ವಾಸುದೇವ ರೂಪ. ಪ್ರಸ್ತಾವ ನಾಮಕ ಸಾಮ ಪ್ರತಿಪಾದ್ಯ ಭಗವದ್ ರೂಪ ವಾಸುದೇವ ಸೂರ್ಯ ಮಂಡಲದಲ್ಲಿದೆ. ಈ ದೇವನಿಗೆ ಪ್ರಸ್ತಾವ ಅಂತಾನೇ ಹೆಸರು. ಪ್ರಸ್ತಾವ ಎಂಬ ಸಾಮದಲ್ಲಿ ಇರುವ ಈ ದೇವನಿಗೆ ಹೆಸರು ಪ್ರಸ್ತಾವ. ಯಾಕೆ ಈತನಿಗೆ ಪ್ರಸ್ತಾವ ಅಂತ ಹೆಸರು? ಅದು ತಿಳಿದು ಉಪಾಸನೆ ಮಾಡಬೇಕು. ಹೇಳುತ್ತಾರೆ, ಪ್ರಥಮ ಅವತಾರ ರೂಪತ್ವಾತ್ ಪ್ರಸ್ತಾವ ನಾಮ. ನಾರಾಯಣ ಮೂಲ ರೂಪ, ನಾರಾಯಣನಿಂದ ಹೊರ ಬಂದಂಥ ಅನಂತ ರೂಪಗಳಲ್ಲಿ ಮೊದಲನೆಯ ರೂಪ ಯಾವುದು? ನಾರಾಯಣನಿಂದ ಹೊರ ಬಂದದ್ದು ಅಂದರೆ ವಾಸುದೇವ. ವಾಸುದೇವನಿಂದ ಸಂಕರ್ಷಣ, ನಂತರ ಪ್ರದ್ಯುಮ್ನ, ನಂತರ ಅನಿರುದ್ಧ, ನಂತರ ನೂರಾರು ರೂಪ, ದಶರೂಪಗಳು, ನೂರು ರೂಪಗಳು, ಸಾವಿರ ಅನಂತ ರೂಪಗಳವರೆಗೂ ಬಂತು. ಮೊದಲು ಹೊರಟ ರೂಪ ಮೂಲ ರೂಪದಿಂದ ಯಾವುದು ಅಂದರೆ ವಾಸುದೇವ. ಪ್ರಥಮ ಅವತಾರ, ನಾರಾಯಣನ ಪ್ರಥಮ ಅವತಾರ, ಆದ್ದರಿಂದ ಈತನಿಗೆ ಪ್ರಸ್ತಾವ ಅಂತ ಹೆಸರು. ಈ ಪ್ರಸ್ತಾವ ನಾಮಕ ವಾಸುದೇವ ಉದಯಿಸಿದ ಸೂರ್ಯನಲ್ಲಿ ಇದ್ದಾನೆ. ಹೇಗಿದ್ದಾನೆ ಅಂದರೆ ಹೇಳ್ತಾ ಇದ್ದಾರೆ, ಲೋಹಿತ ವರ್ಣ ವಾಸುದೇವ ಸೂರ್ಯೇ ಅಸ್ತಿ. ಉದಯಿಸಿದ ಸೂರ್ಯ ಕೆಂಬಣ್ಣ, ಆ ಕೆಂಬಣ್ಣದ ಸೂರ್ಯನಲ್ಲಿ ವಾಸುದೇವ ಕೆಂಬಣ್ಣನಾಗಿದ್ದಾನೆ. ಸ್ವಲ್ಪ ಈ ಬಣ್ಣಗಳು ಚೆನ್ನಾಗಿ ಚಿಂತನೆ ಮಾಡಬೇಕು, ಯಾಕಂದ್ರೆ ವಾಸುದೇವ ಸಹಜವಾಗಿ ಶುಕ್ಲವರ್ಣ. ನಮ್ಮ ದೇಹದಲ್ಲಿರುವ ವಾಸುದೇವನ ರೂಪಗಳೆಲ್ಲ ಶುಕ್ಲ ಬಿಳಿ ಬಣ್ಣ. ಆದರೆ ಸೂರ್ಯಮಂಡಲದಲ್ಲಿ ಪ್ರಾತಃ ಕಾಲದಲ್ಲಿ ಇರುವ ವಾಸುದೇವನ ರೂಪ ಕೆಂಬಣ್ಣ. ಈತ ಯಾರಿಗ ಆಧಾರ? ಸ ಮನುಷ್ಯಾಣ ಆಶ್ರಯ, ಈತ ಮನುಷ್ಯರಿಗೆ ಆಶ್ರಯ. ಆದ್ದರಿಂದಲೇನೆ ಪ್ರಸ್ತಾವ ನಾಮಕ ಭಗವಂತನಿಂದ ಎಚ್ಚರಗೊಂಡಂತ ಎಲ್ಲರೂ ಕೂಡ ನಮಗೆಲ್ಲ ಎಚ್ಚರ ಆಗ್ತಾ ಇದೆ. ಮೊದಲು ಪಶು ಪಕ್ಷಿಗಳು ಹೇಳುತ್ತೆ, ನಂತರ ನಾವು ಹೇಳುತ್ತೇವೆ. ಅದಕ್ಕೆ ಹೇಳುತ್ತಾರೆ, ಪ್ರಸ್ತಾವ ಆಶ್ರಿತತ್ವಾದೇವ ಹಿ ಮನುಷ್ಯಾಹ ಕರ್ಮ ಪ್ರಾರಂಭ ಕಾಮಾಹ ಪ್ರಶಂಸಾ ಕಾಮಶ್ಚ ಭವಂತಿ. ರಾತ್ರಿ ಆಯಿತು, ಸುಸ್ತಾಯಿತು, ತುಂಬಾ ಕೆಲಸದಲ್ಲಿ ನೋವಿತ್ತು, ತುಂಬಾ ತೊಂದರೆ ಆಗಿತ್ತು, ರಾತ್ರಿ ಮಲಗಿ ಆಯಿತು. ಬೆಳಗ್ಗೆ ಏಳುವಾಗ ಸಾಕಪ್ಪ ಅಂತ ಹೇಳಲ್ಲ, ಮಾಡಬೇಕು ಅಂತ ಹುರುಪು ಬರುತ್ತೆ. ಏನಾದರೂ ಸರಿ ಇವತ್ತು ಚೆನ್ನಾಗಿ ಮಾಡಬೇಕು, ಮಾಡಬೇಕು ಅಂತ ಹುರುಪು, ಚೆನ್ನಾಗಿ ಮಾಡಬೇಕು. ಹೇಗೆ? ಪ್ರಶಂಸಾ ಕಾಮಾಹ, ಎಲ್ಲರೂ ನನ್ನ ಮೆಚ್ಚಿಕೋಬೇಕು. ಅದು ಯಾವುದಾದ್ರೂ ಆಗ್ಬೋದು. ಚೆನ್ನಾಗಿ ಪ್ರವಚನ ಮಾಡಬೇಕು, ಚೆನ್ನಾಗಿ ಪಾಠ ಕೇಳಬೇಕು, ಚೆನ್ನಾಗಿ ಹಾಡು ಹೇಳಬೇಕು, ಎಲ್ಲ ರೀತಿ ಎಲ್ಲರೂ ಯಾರು ಯಾರು ಏನೇನು ದೇವರ ಸಾಧನೆಯೋ ಇನ್ನೊಂದೋ ಮತ್ತೊಂದೋ ಏನು ಮಾಡಲಿಕ್ಕೆ ಹೋದರೂ ಕೂಡ ಅದರಲ್ಲಿ ಕಾಮನೆ, ಪ್ರಶಂಸಾ ಕಾಮನೆ. ಕೆಳಗಿನ ಮಟ್ಟದವರಿಗೆ ಇನ್ನೊಬ್ಬರ ಪ್ರಶಂಸ, ದೊಡ್ಡ ಮಟ್ಟದವರಿಗೆ ದೇವರ ಪ್ರಶಂಸ. ಅವರಿಗೆ ದೇವರ ಪ್ರಶಂಸೆ ಬೇಕು, ನಮಗೆ ಸುತ್ತಿದ್ದವರ ಪ್ರಶಂಸೆ ಸಾಕು. ಆ ರೀತಿಯಾಗಿ ಯಾರ್ಯಾರಿಗೆ ಅವರವರೇ ಪ್ರಶಂಸಾ ಕಾಮಾಹ, ಅದರಿಂದ ಹುರುಪು ಬರ್ತಾ ಇದ್ದವರಿಗೆ ಆ ರೀತಿಯಾಗಿ ಎಲ್ಲರೂ ಕೂಡ ಪ್ರಶಂಸಾ ಕಾಮರಾಗಿ ಕರ್ಮ ಪ್ರಾರಂಭಕರಾಗ್ತಾ ಇದ್ದಾರೆ ಪ್ರಸ್ತಾವ ನಾಮಕ ವಾಸುದೇವನಿಂದಾಗಿ. ನಂತರ ತತಃ ಸಂಗಮ ಕಾಲ, ಸೂರ್ಯ ಉದಯಿಸಿದ ಮೇಲೆ ಆರು ಘಳಿಗೆಗಳಾದ ಮೇಲೆ ಬರುವ ಇನ್ನೊಂದು ಆರು ಘಳಿಗೆಗಳ ಕಾಲ. ಆ ಕಾಲವನ್ನು ಏನು ಹೇಳುತ್ತಾರೆ ಅಂದರೆ ಮಧ್ಯಾಹ್ನ ಕಾಲಕ್ಕೂ ಪ್ರಾತಃ ಕಾಲಕ್ಕೂ ಮಧ್ಯ ಇರುವ ಕಾಲ ಸಂಗಮ ಕಾಲ. ಈ ಸಂಗಮ ಕಾಲದಲ್ಲಿ ಯಾರಿದ್ದಾರೆ ಅಂದರೆ ಹೇಳ್ತಾ ಇದ್ದಾರೆ, ಆದಿತ್ಯ ನಾಮ ಆದಿತ್ಯೇ ಹೇಳ್ತಾ ಇದ್ದಾರೆ. ಆದಿ ನಾಮಕ ಸಾಮ ಪ್ರತಿಪಾದ್ಯ ಆದಿತ್ಯೇ ಅಸ್ತಿ. ಆದಿ ಎಂಬುದು ಒಂದು ಸಾಮ, ಆದಿ ಎಂಬ ಸಾಮ ಪ್ರತಿಪಾದ್ಯನಾದ ವರಾಹ ರೂಪಿ ಭಗವಂತ ಅಲ್ಲಿ ನಿಂತಿದ್ದಾನೆ. ಸಂಗಮ ಕಾಲದಲ್ಲಿ ಹೇಗಿದ್ದಾನೀತ ಅಂದರೆ ನೀಲವರ್ಣ ವರಾಹ ಅಸ್ತಿ. ಸಂಗಮ ಕಾಲದಲ್ಲಿ ಸೂರ್ಯನಲ್ಲಿ ನೀಲವರ್ಣ ವರಾಹ ನಿಂತಿದ್ದಾನೆ. ಈತನೇ ಆದಿ ನಾಮಕ ಸಾಮ ಪ್ರತಿಪಾದ್ಯ ಭಗವದ್ ರೂಪ. ಯಾಕೆ ಅಂದರೆ ಹೇಳ್ತಾ ಇದ್ದಾರೆ, ಈತ ಕಲ್ಯಾದಿ ಹೇತುತ್ವಾತ್. ಕಲ್ಯ ಅಂದರೆ ಮಂಗಳ, ಮಂಗಳವನ್ನು ಕೊಡತಾನೆ. ಆದ್ದರಿಂದ ಕಲ್ಯಾಣ ಅಂತ ಹೇಳಿದಾಗ ಮಂಗಳವನ್ನು ಕೊಡತಾನೆ, ಆದ್ದರಿಂದ ಕಲ್ಯಾಣ ದೇವರಿಗೆ ಹೆಸರು. ಹಾಗೆ ಈತ ಮಂಗಳವನ್ನು ಕೊಡೋದರಿಂದ ವರಾಹ ರೂಪಿ ಭಗವಂತ ಏನಾಗಿದ್ದಾನೆ ಇಲ್ಲಿ ವಿಶೇಷವಾಗಿ, ಯಾರಿಗೆ ಆಶ್ರಯ? ಸರ್ವಾಶ್ರಯ, ಎಲ್ಲರಿಗೂ ಆಶ್ರಯ, ಅಪಿತು ವಿಶೇಷತಃ ಪಕ್ಷಿ ಆಶ್ರಯ, ವಿಶೇಷವಾಗಿ ಪಕ್ಷಿಗಳಿಗೆ ಆಶ್ರಯನಾಗಿದ್ದಾನೆ. ಹೇಳ್ತಾ ಇದ್ದಾರೆ, ಪಕ್ಷಿಗಳು ಆಕಾಶದಲ್ಲಿ ಹಾರ್ತಾ ಇರುತ್ತೆ, ಆ ಹಾರುವುದನ್ನು ನೋಡಿದಾಗ ನಾವು ಹಾರಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ, ಯಾಕೆಂದರೆ ಅವುಗಳಿಗೆ ಆಧಾರವಿಲ್ಲದೇನೆ ಹಾರತಾ ಇರುತ್ತೆ. ಹೇಳ್ತಾರೆ ಅವುಗಳಿಗೆ ಆಧಾರವಿಲ್ಲದೆ ಹಾರತಾ ಇಲ್ಲ, ಆಧಾರ ಸಹಿತವಾಗಿಯೇ ಹಾರತಾ ಇವೆ, ಆಧಾರ ಕಾಣತಾ ಇಲ್ಲ ಯಾರಿಗೂ. ಆಧಾರ ಯಾರು ಅಂದರೆ ಹೇಳ್ತಾ ಇದ್ದಾರೆ, ತದಾಶ್ರಯತ್ವಾದೇವಹಿ ವಯಾಂಸಿ ಆಕಾಶೇ ಅನಾಧಾರ ದೇಶೇ ಸ್ವಶರೀರಂ ಆದಾಯ ಇತಸ್ತತಃ ಸಂಚರಂತಿ. ದೊಡ್ಡ ದೊಡ್ಡ ಪಕ್ಷಿಗಳೆಲ್ಲ ತಮ್ಮ ಭಾರವಾದ ಶರೀರ ಹೊತ್ತುಕೊಂಡು ಆಕಾಶದಲ್ಲಿ ಹಾಗೂ ಹೀಗೂ ಓಡಾಡೋದು ಹೇಗೆ ಅಂದರೆ ತದಾಶ್ರಯತ್ವಾದೇವ, ವರಾಹನ ಆಶ್ರಯದಿಂದಲೇನೆ ಎಲ್ಲ ಪಕ್ಷಿಗಳು ಓಡಾಡತಾ ಇವೆ. ಇದು ಚಿಂತನೆ ಮಾಡಬೇಕಂತೆ ಆ ಕಾಲದಲ್ಲಿ. ಈ ಚಿಂತನೆ ಮಾಡುವುದು ಕೂಡ ಒಂದು ಸಲ ಕೂತು ಎಲ್ಲ ಕಾಲದ ಚಿಂತನೆ ಮುಗಿಸಿ ಬೆಳಿಗ್ಗೆ ಒಂದು ಸಲ ಬೆಳಿಗ್ಗಿನಿಂದ ರಾತ್ರಿವರೆಗೂ ಬರತಕ್ಕ ಎಲ್ಲ ಕಾಲದಲ್ಲಿರುವ ಭಗವದ್ ರೂಪದ್ದು ಚಿಂತನೆ ಮುಗಿಸಿ ಬಿಡಬೇಕು. ಯಾಕೆಂದರೆ ಆ ಕಾಲದಲ್ಲಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಮೊದಲು ಸಿಕ್ಕಾಗನೇ ಮಾಡಿಬಿಟ್ರೆ ಮುಗು ಒಳ್ಳೆಯದು. ನಂತರ ಕಾಲ ಕಾಲಕ್ಕೆ ಯಾವ ಕಾಲ ಸಿಕ್ಕರೆ ಆ ಕಾಲದಲ್ಲಿ ದೇವರ ನೆನೆಸಿ ಆ ಕಾಲದಲ್ಲಿ ಆ ರೂಪಕ್ಕೆ ನಾವು ವಿಶೇಷವಾಗಿ ಸ್ತೋತ್ರ ಮಾಡಬೇಕು. ನಂತರ ಹೇಳ್ತಾ ಇದ್ದಾರೆ, ನಂತರ ಬರತಕ್ಕಂತಹ ಕಾಲ ಯಾವುದು? ಮಧ್ಯಾಹ್ನ ಕಾಲ. ತತಃ ಮಧ್ಯಾಹ್ನ ಕಾಲೇ ಹೇಳ್ತಾ ಇದ್ದಾರೆ, ಪ್ರಣವೇನ ಉದ್ಗೀಯಮಾನತ್ವಾತ್ ವಾಸುದೇವಾದಿ ಮೂರ್ತಿ ಉದ್ಗಮನ ಹೇತುತ್ವಚ್ಚ ಉದ್ಗೀತ ನಾಮ ಉದ್ಗೀತ ಸಾಮ ಪ್ರತಿಪಾದ್ಯ ಉದ್ಯದಾದಿತ್ಯವರ್ಣ ನಾರಾಯಣ ಅಸ್ತಿ. ಮಧ್ಯಾಹ್ನ ಕಾಲಕ್ಕೆ ನಿಯಾಮಕವಾದ ರೂಪ ಯಾವುದು? ನಾರಾಯಣ. ಈ ನಾರಾಯಣ ಯಾವ ಸಾಮ ಪ್ರತಿಪಾದ್ಯ? ಉದ್ಗೀತ ಎಂಬ ಸಾಮ ಪ್ರತಿಪಾದ್ಯ ನಾರಾಯಣ ಇದ್ದಾನೆ. ಉದ್ಗೀತ ಎಂಬ ಸಾಮ ಪ್ರತಿಪಾದ್ಯ ನಾರಾಯಣ ಆ ಸಾಮದಲ್ಲಿ ಹೇಗಿದ್ದಾನೆ? ಉದ್ಗೀತ ಅಂತ ಕರೆಸಿಕೊಂಡೇ ಇದ್ದಾನೆ. ಈತನಿಗೆ ಉದ್ಗೀತ ಅಂತ ಹೆಸರು ಯಾಕೆ ಅಂದರೆ ಪ್ರಣವೇನ ಉಚ್ಚೈಹಿ ಗೀಯಮಾನತ್ವಾತ್. ಪ್ರಣವದಿಂದ ದೇವತೆಗಳು ಮಧ್ಯಾಹ್ನ ಕಾಲದಲ್ಲಿ ಗಟ್ಟಿಯಾದ ಸ್ವರದಿಂದ ಓಂಕಾರವನ್ನು ಉಚ್ಚಾರ ಮಾಡುತ್ತಾ ದೇವರ ಸ್ತೋತ್ರ ಮಾಡುತ್ತಾರೆ. ಆದ್ದರಿಂದ ಅಷ್ಟೇ ಅಲ್ಲ, ಹೇಳ್ತಾ ಇದ್ದಾರೆ ವಾಸುದೇವಾದಿ ಮೂರ್ತಿ ಉದ್ಗಮನ ಹೇತುತ್ವಾತ್. ಉದ್ಗಮನ ಹೇತುತ್ವಾತ್ ಉದ್ಗೀತ ಅಂದರೆ ನಾರಾಯಣ ತನ್ನಿಂದ ವಾಸುದೇವಾದಿ ಮೂರ್ತಿಗಳನ್ನು ಹೊರತಂದ. ವಾಸುದೇವಾದಿ ಮೂರ್ತಿಗಳ ಉದ್ಗಮನ ಹೊರಬರಲಿಕ್ಕೆ ಯಾವನು ಕಾರಣನೋ ಅವನು ಉದ್ಗೀತ ನಾರಾಯಣ. ಅಥವಾ ದೇವತೆಗಳಿಂದ ಮಧ್ಯಾಹ್ನ ಕಾಲ ಸದಾಕಾಲದಲ್ಲಿ ಅದರಲ್ಲೂ ವಿಶೇಷವಾಗಿ ಮಧ್ಯಾಹ್ನ ಕಾಲದಲ್ಲಿ ಗಟ್ಟಿಯಾಗಿ ಓಂಕಾರದಿಂದ ಸ್ತೋತ್ರ ಮಾಡಿಸಿಕೊಳ್ತಾನೆ. ಆದ್ದರಿಂದ ಈತ ಉದ್ಗೀಥ ಅಂತ ಕರೀತಾ ಇದ್ದಾರೆ. ಉದ್ಗೀಥ ಸಾಮ ಪ್ರತಿಪಾದ್ಯನಾದ, ಉದ್ಗೀಥ ಅಂತ ಕರೆಸಿಕೊಳ್ಳುವ ಕೆಂಬಣ್ಣದ ನಾರಾಯಣ ಸೂರ್ಯನಲ್ಲಿದ್ದಾನೆ. ಯಾರಿಗೀತ ಆಶ್ರಯ ಅಂದರೆ ಸ ದೇವಾನಾಂ ಆಶ್ರಯ, ಈತ ದೇವತೆಗಳಿಗೆ ಆಶ್ರಯ. ಆ ಕಾಲ ವಿಶೇಷವಾಗಿ ಮಧ್ಯಾಹ್ನ ಕಾಲ, ಅದಕ್ಕೆ ನೋಡಿ ಎಲ್ಲ ಕಡೆ ಎಲ್ಲ ಸ್ವಾಮಿಗಳು ಸಾಮಾನ್ಯವಾಗಿ ಮಧ್ಯಾಹ್ನ ಕಾಲಕ್ಕೆ ಪೂಜೆ, ಮಧ್ಯಾಹ್ನ ಪೂಜಾ ಅಂತ. ಮಾಧ್ಯಾತ್ಮಿಕದಲ್ಲಿ ಮಧ್ಯಾಹ್ನ ಕಾಲ ದೇವರಿಗೆ ಆರತಿ ಎತ್ತುವ ಸರಿಯಾದ ಸಮಯ ಯಾವುದು ಅಂದರೆ ಈ ಉದ್ಗೀತ ಸಾಮ ಪ್ರತಿಪಾದ್ಯ ಭಗವದ್ ರೂಪದ ಉಪಾಸನ ಸಮಯ, ದೇವತೆಗಳು ಉಪಾಸನೆ ಮಾಡುವ ಸಮಯ ಅದು. ಅದು ಹೇಳ್ತಾ ಇದ್ದಾರೆ ಈತ ಉದ್ಗೀತ ಓಂಕಾರ ಪ್ರತಿಪಾದ್ಯ. ಆದ್ದರಿಂದ ಈತ ಏನಾಗಿರಬೇಕು, ಓಂಕಾರ ಏನು ತಿಳಿಸಿಕೊಡತಾ ಇದೆ? ಓತತ್ವವಾಚೀಹಿ ಓಂಕಾರ ವಕ್ತಸೌ ತದ್ಗುಣೋತತಾಂ, ಭಗವಂತ ಗುಣಪೂರ್ಣ ಅಂತ ತಿಳಿಸಿಕೊಡತಾ ಇದೆ. ಅದು ಹೇಳ್ತಾ ಇದ್ದಾರೆ ಸರ್ವ ಗುಣಪೂರ್ಣತ್ವ ರೂಪ ನಾರಾಯಣ ಶಬ್ದ ಅರ್ಥವತ್ವೇನತು. ಈತ ಸರ್ವ ಗುಣಪೂರ್ಣ ಅಂತ ಎಲ್ಲ ವೇದದಿಂದ ಪ್ರತಿಪಾದ್ಯ. ಇಂಥ ಅರ್ಥವನ್ನು ವಿಶೇಷವಾಗಿ ಭಗವಂತನ ಚಿಂತನೆಯನ್ನ ಮಾಡಿ ಮಾಡಿ ತಂ ಉಪಾಸ್ಯೈವ ಹಿ ದೇವಾಹ ಸರ್ವತಃ ಶ್ರೇಷ್ಠಾಹ, ದೇವರು ಎಲ್ಲರಿಗಿಂತ ಉತ್ತಮ ಉತ್ತಮ ಅಂತ ಚಿಂತನೆ ಮಾಡಿ ಮಾಡಿ ಎಲ್ಲ ದೇವತೆಗಳು ತಮ್ಮ ತಮ್ಮಕ್ಕಿಂತ ಕಡಿಮೆಯಾದವರಿಗಿಂತ ಶ್ರೇಷ್ಠರಾಗಿದ್ದಾರೆ. ಎಲ್ಲರೂ ಶ್ರೇಷ್ಠರೇ, ಎಲ್ಲರೂ ತಮಕ್ಕಿಂತ ಕಡಿಮೆಯಾದವರಿಗಿಂತ ಶ್ರೇಷ್ಠರಾಗಿ ಬಂದಿದ್ದಾರೆ. ಯಾಕೆ? ದೇವರನ್ನ ಉತ್ತಮ ಸರ್ವಶ್ರೇಷ್ಠ ಅಂತ ಉಪಾಸನೆ ಮಾಡೋದರಿಂದ. ನಂತರ ಇದು ಮಧ್ಯಾಹ್ನ ಕಾಲದ ಪರಿಚಯ ಮಾಡಿಕೊಟ್ಟಾಯಿತು. ನಂತರ ಬರುವ ಕಾಲ ಯಾವುದು ಅಂದರೆ ಅಪರಾಹ್ನ ಕಾಲ. ಅಪರಾಹ್ನ ಅಂದರೆ ಸೂರ್ಯ ನಡುನೆತ್ತಿಯಿಂದ ಚೂರು ಇನ್ನು ಪಶ್ಚಿಮಕ್ಕೆ ಇಳಿಯುವ ಸಂದರ್ಭ, ಅದು ಅಪರಾಹ್ನ ಅಂತ ಹೇಳ್ತಾ ಇದ್ದಾರೆ. ಈ ಅಪರಾಹ್ನ ಕಾಲಕ್ಕೆ ಹೇಳ್ತಾ ಇದ್ದಾರೆ ತಥೋ ಅಪರಾಹ್ನ ಕಾಲೇ ಪ್ರತಿ ಪ್ರತಿ ಕಾರ್ಯೇಷು ಇದಂ ಜಗದ್ಧರತೀತಿವ, ಇನ್ನ ಸ್ವಂ ಪ್ರತಿ ಏಕೀಕರಣಾಯ ಸ್ವಮೂರ್ತಿಂ ಹರತೀತಿ ಪ್ರತೀಹಾರ ನಾಮ. ಪ್ರತೀಹಾರ ಎಂಬ ಸಾಮ ಅಪರಾಹ್ನ ಕಾಲಕ್ಕೆ, ಪ್ರತೀಹಾರ ಎಂಬ ಸಾಮ ಪ್ರತಿಪಾದ್ಯ ಭಗವದ್ ರೂಪ. ಆ ಭಗವದ್ ರೂಪ ನಿಯಾಮಕವಾಗಿದೆ. ಯಾವ ಭಗವದ್ ರೂಪ ಅಂದರೆ ಅತಿ ನೀಲವರ್ಣ ಅನಿರುದ್ಧ ಅಸ್ತಿ. ಮೊದಲು ಬಂದದ್ದು ಸಂಗಮ ಕಾಲದಲ್ಲಿ ನೀಲವರ್ಣ ವರಾಹ, ಇಲ್ಲಿ ಅತಿ ನೀಲವರ್ಣ ಅನಿರುದ್ಧ, ಡಾರ್ಕ್ ಬ್ಲೂ ಅಂತ ಹೇಳ್ತೀವಲ್ಲ, ಜೆಟ್ ಬ್ಲೂ ಅಂತ ಹೇಳ್ತಿರೋ ಆಂಗ್ಲದಲ್ಲಿ, ಹಾ ಅತಿ ನೀಲವರ್ಣ ಅತಿಶ್ಯಾಮ. ಅತಿ ನೀಲವರ್ಣನಾದ ಅನಿರುದ್ಧ ಎಲ್ಲಿದ್ದಾನೆ ಅಂದರೆ ಪ್ರತೀಹಾರ ಎಂಬ ಸಾಮ ಪ್ರತಿಪಾದ್ಯನಾಗಿ ಪ್ರತೀಹಾರ ಎಂತ ಹೆಸರಿಟ್ಟುಕೊಂಡು ಸೂರ್ಯನಲ್ಲಿದ್ದಾನೆ. ಯಾಕೆ ಈತನಿಗೆ ಪ್ರತೀಹಾರ ಅಂತ ಹೆಸರು ಅಂದರೆ ಪ್ರತಿ ಪ್ರತಿ ಕಾರ್ಯೇಷು ಇದಂ ಜಗದ್ಧರತೀತಿ, ಅಂದರೆ ಪ್ರತಿಯೊಂದು ಕಾರ್ಯದಲ್ಲೂ ಈ ಜಗತ್ತನ್ನು ಅವರವರ ಕಾರ್ಯದಲ್ಲಿ ಅವರವರನ್ನ ಪ್ರೇರಣೆ ಮಾಡುತ್ತಾನೆ, ಎಲ್ಲರನ್ನು ಧಾರಣೆ ಮಾಡುತ್ತಾನೆ. ದೇವರ ಪ್ರತಿಯೊಬ್ಬರಲ್ಲಿ ಪ್ರತಿಯೊಂದು ಪದಾರ್ಥದಲ್ಲಿ ದೇವರ ನಾನಾ ರೂಪಗಳು ನಿಂತಿವೆ, ಧಾರಕ ರೂಪಗಳು, ಪೋಷಕ ರೂಪಗಳು, ಪ್ರೇರಕ ರೂಪಗಳು, ಚೇಷ್ಟಕ ರೂಪಗಳು ಅಂತ ನಾನಾ ರೀತಿಯ ರೂಪಗಳು ನಿಂತಿವೆ. ಇಂಥ ರೂಪಗಳಿಂದ ಜಗತ್ತನ್ನು ಧಾರಣೆ ಮಾಡಿದವ. ನಂತರ ಹೇಳ್ತಾ ಇದ್ದಾರೆ ತನ್ನ ಮೂರ್ತಿಗಳು ತನ್ನಲ್ಲಿ ತಾನು ಏಕೀಕರಣ ಮಾಡುತ್ತಾನೆ, ಆದ್ದರಿಂದಲೂ ಪ್ರತಿಹಾರ. ತನ್ನ ರೂಪಗಳೇನಿವೆ ಆ ರೂಪಗಳನ್ನು ತಾನೇ ಸ್ವೀಕಾರ ಮಾಡುತ್ತಾನೆ. ನೈವೇದ್ಯ ಕಾಲಕ್ಕೂ ಅಷ್ಟೇ, ತನ್ನ ಮೂರ್ತಿಗಳನ್ನು ತಾನು ಸ್ವೀಕಾರ ಮಾಡುತ್ತಾನೆ. ಗಂಧ ಕೊಟ್ಟರೂ ಗಂಧದೊಳಗಿರುವ ಗಂಧದೊಳಗೆ ಎಷ್ಟಿವೆ, 403 ಸುಮೂರ್ತಿಗಳು ಗಂಧದೊಳಗಿರುತ್ತಿಹವು. ಅದಕ್ಕೆ ಹೇಳುತ್ತಾರೆ ದೇವರಿಗೆ ನಾವು ಪೂಜಾ ಮಾಡುವ ಕಾಲಕ್ಕೆ ಸ್ವಲ್ಪ ನಮ್ಮಲ್ಲಿ ರೋಬೋಟ್ ಲಕ್ಷಣ ಕಾಣುತ್ತೋ ಏನೋ, ರೋಬೋಟ್ ಪ್ರೆಸ್ ಮಾಡಿ ಹೀಗೆ ಮಾಡು ಅಂದರೆ ಅಷ್ಟೇ ಮಾಡಿ ಸುಮ್ಮನೆ ಇರುತ್ತೆ. ಹಾಗೆ ನಮ್ಮ ದೇವರ ಪೂಜೆಯಲ್ಲಿ ಕೂಡ ಎಲ್ಲರೂ ಅಷ್ಟೇ, ಅದು ಗೌರಿ ಪೂಜೆ ಆಗ್ಬೋದು, ದೇವರ ಪೂಜೆ ಆಗ್ಬೋದು, ಎಲ್ಲ ಪೂಜೆಯಲ್ಲೂ ಮಾಡೋದೇನು? ನೈವೇದ್ಯ ಕಾಲಕ್ಕೆ ಪ್ರತಿಮೆಯಲ್ಲಿರುವ ರೂಪ, ಪದಾರ್ಥದಲ್ಲಿರುವ ರೂಪ, ಹೃದಯದಲ್ಲಿರುವ ರೂಪ ಒಂದೇ ಅಂತ ಚಿಂತನೆ ಮಾಡುತ್ತೇವೆ, ಹೌದಲ್ವೋ? ಇದರನ್ನು ಅಭಿಷೇಕ ಮಾಡೋ ಕಾಲಕ್ಕೆ ಚಿಂತನೆ ಮಾಡ್ತಾ ಇದ್ದೇವಾ? ನೀರು ಹಾಕುವಾಗ, ಅಭಿಷೇಕ ಮಾಡುವಾಗ ಈ ಚಿಂತನೆ ಬರ್ತಾ ಇದೆಯೋ? ದೇವರಿಗೆ ಗಂಧ ಕೊಡುವಾಗ ಈ ಚಿಂತನೆ ಬರ್ತಾ ಇದೆಯೋ? ನನ್ನಲ್ಲಿರುವ ರೂಪ, ಗಂಧದಲ್ಲಿರುವ ರೂಪ, ಪ್ರತಿಮಾದಲ್ಲಿರುವ ರೂಪ ಒಂದೇ ಅಂತ ಚಿಂತನೆ ಬರ್ತಾ ಇದೆಯೋ? ಅರ್ಥ ಏನು? ಪದಾರ್ಥದಲ್ಲಿರುವ ರೂಪ ದೇವರಿಗೆ, ದೇವರ ರೂಪವೇ ಕೊಡಬೇಕು ಅಂತ ನಿಯಮ. ಆದ್ದರಿಂದ ಪೂಜೆ ಮಾಡುವ ಕಾಲಕ್ಕೆ ಏನು ಗಂಧೋದಕ, ಉದಕ ಮತ್ತು ವಸ್ತ್ರ, ಗಂಧ, ಪುಷ್ಪ, ಏನೇನು ಉಪಚಾರಗಳು ಮಾಡುತ್ತೇವೆ, ಪದಾರ್ಥಗತ ಭಗವದ್ ರೂಪ ಭಗವಂತನಿಗೆ ಕೊಡುವುದೇ ಪೂಜಾ. ಅಲ್ಲಿ ಹೇಳುವ ಮಂತ್ರದಲ್ಲಿ ಹುಟ್ಟುವ ದೇವರ ರೂಪಗಳನ್ನು ದೇವರಿಗೆ ಕೊಡುವುದೇ ಪೂಜಾ. ಅಲ್ಲಿ ಹುಟ್ಟುವ ಕ್ರಿಯೆಗಳಲ್ಲಿ ದೇವರ ರೂಪಗಳೇನಿವೆ ಆ ರೂಪಗಳನ್ನು ದೇವರಿಗೆ ಕೊಡುವುದೇ ಪೂಜಾ. ಆ ಪೂಜಾ ಕಾಲಕ್ಕೆ ದೇವರು ತನ್ನ ಕುರಿತಾಗಲಿ ಬೇರೆದರ ಕುರಿತಾಗಲಿ ಕೊಟ್ಟ ಆಲೋಚನೆಗಳೇನಿವೆ, ಆಲೋಚನೆಗಳಲ್ಲಿ ದೇವರ ರೂಪ ಹುಟ್ಟುತ್ತೆ, ಆ ರೂಪಗಳನ್ನು ದೇವರಿಗೆ ಅರ್ಪಣೆ ಮಾಡುವುದೇ ಪೂಜಾ. ಈ ಥರ ಪೂಜಾ ಮಾಡುತ್ತಾ ಇದ್ದೀವೋ, ನೈವೇದ್ಯ ಕಾಲಕ್ಕೆ ಮಾತ್ರ ನಿನ್ನ ರೂಪ ನಿನಗೆ, ಮಿಕ್ಕದ್ದೆಲ್ಲ ಜಡ ಪದಾರ್ಥವೇ ಕೊಡ್ತಾ ಇದ್ದೇವೆ. ಅದಕ್ಕೆ ದಾಸರು ಹೇಳುತ್ತಾರೆ, ಅಪ್ರಾಕೃತ ಮೂರ್ತಿಗೆ ಪ್ರಾಕೃತ ಗಂಧವೇ, ಅಪ್ರಾಕೃತ ಮೂರ್ತಿಗೆ ಪ್ರಾಕೃತೋದಕವೇ. ಆದ್ದರಿಂದ ಶಾಸ್ತ್ರ ದಿಗ್ದರ್ಶನ ಮಾಡಿತು, ಒಂದು ಕಡೆ ನೋಡಿಸ್ತು ಹೇಗೆ ಮಾಡಿ ಅಂತ, ಎಲ್ಲ ಕಡೆ ಹಾಗೆ ಮಾಡಬೇಕು. ಇನ್ನು ದೇವರಿಗೆ ಪ್ರಾಕೃತ ಪದಾರ್ಥ ದೇವರು ಸ್ವೀಕಾರ ಮಾಡಲ್ಲ. ಹೇಗಿರುತ್ತೆ ದೇವರಿಗೆ ಕೊಟ್ಟರೆ? ಅಂದರೆ ಕಬ್ಬಿನ ರಸ ತೆಗೆದು ಯಂತ್ರದಲ್ಲಿ ಸಿಪ್ಪೆ ಹೊರಗೆ ಹಾಕಿರ್ತಾನೆ, ಆ ಸಿಪ್ಪೆ ಚೂರು ತಂದು ಬಂಗಾರದ ತಟ್ಟೆಯಲ್ಲಿಟ್ಟು ನಮ್ಮ ಮುಂದೆ ಇಟ್ಟು ಎಷ್ಟು ಉಪಚಾರ ಮಾಡಿದರೂ ತಿನ್ಲಿಕ್ಕಾಗುತ್ತೋ? ಹಾಗೆ ನಾವು ಕೊಡುವ ಪದಾರ್ಥ ದೇವರಿಗೆ ಕಸಕ್ಕೆ ಸಮಾನ, ಅದು ತಗೊಳ್ಳಲ್ಲ. ಅದರೊಳಗೆ ಸುರಸವಾದ ಒಳ್ಳೆ ತನ್ನ ರೂಪಗಳಿರುತ್ತೆ, ಅದು ಮಾತ್ರ ಸ್ವೀಕಾರ ಮಾಡುತ್ತಾನೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಪ್ರತಿಹಾರ ನಾಮಕ ಭಗವಂತ ಅನಿರುದ್ಧ ಇದ್ದಾನೆ, ಪ್ರತಿಹಾರ ಸಾಮ ಪ್ರತಿಪಾದ್ಯನಾಗಿದ್ದಾನೆ, ಸೂರ್ಯ ಮಂಡಲದಲ್ಲಿದ್ದಾನೆ, ಅಪರಾಕ್ಷ ಕಾಲಕ್ಕೆ ನಿಯಾಮಕನಾಗಿದ್ದಾನೆ, ಪ್ರತಿಹಾರ ಅಂತ ಕರೆಸಿಕೊಂಡಿದ್ದಾನೆ. ಯಾಕೆ? ಪ್ರತಿಯೊಂದು ಕಾರ್ಯದಲ್ಲೂ ಜಗತ್ತನ್ನು ಪ್ರೇರಣೆ ಮಾಡುವವ, ಧಾರಣೆ ಮಾಡುವವ, ತನ್ನ ರೂಪಗಳನ್ನು ತಾನು ಸ್ವೀಕಾರ ಮಾಡುವನಾದ್ದರಿಂದ ಈತನಿಗೆ ಪ್ರತಿಹಾರ ಅಂತ ಹೆಸರು. ಈತ ಯಾರಿಗಾಶ್ರಯ ಅಂದರೆ ಸ ಗರ್ಭಾಣಾಮಾಶ್ರಯ, ಗರ್ಭದಲ್ಲಿರುವ ಶಿಶುಗಳಿಗೆ ಈತ ಆಶ್ರಯ. ಭಾಗವತದಲ್ಲಿ ಒಂದು ವಾಕ್ಯ ಬರುತ್ತಲ್ಲೋ ಸಪ್ತಮ ಸ್ಕಂದದಲ್ಲಿ, ಸರಕ್ಷಿತ ರಕ್ಷತೆ ಯೋಹಿ ಗರ್ಭೇ. ಸಂಶಯ ಬರುತ್ತೆ, ಗರ್ಭದಲ್ಲಿ ಯಾವನು ರಕ್ಷಣೆ ಮಾಡಿದ್ದಾನೋ ಅವನೇ ಹೊರಗೂ ರಕ್ಷಣೆ ಮಾಡುತ್ತಾನೆ ಅಂತ. ದೇವರು ಗರ್ಭದಲ್ಲಿ ರಕ್ಷಣೆ ಮಾಡಿದ್ದು ಯಾರನ್ನ? ಪರೀಕ್ಷಿನ್ ಮಹಾರಾಜನನ್ನ, ನಮ್ಮನ್ನೇನೂ ಅಲ್ಲ. ನಾವು ಚೆನ್ನಾಗೇ ಇದ್ವು ಗರ್ಭದಲ್ಲಿ. ಮತ್ತೆ ಸರಕ್ಷಿತ ರಕ್ಷತ ಯೋಹಿ ಗರ್ಭೆ ಎಂಬುದು ನಮಗನ್ವಯ ಹೇಗಾಗುತ್ತೆ ಅಂತ ಮತ್ತು ಪ್ರಶ್ನೆ ಹಾಗೆ ಉಳಿಯುತ್ತೆ. ಅದಕ್ಕೆ ಉತ್ತರ ಇಷ್ಟೇ, ನಮ್ಮನ್ನು ಗರ್ಭದಲ್ಲಿ ದೇವರು ರಕ್ಷಣೆ ಮಾಡಿದ್ದಾನೆ, ಅದು ಹೇಗೆ ಅಂತ ಪ್ರಶ್ನೆ. ಅದೇ ಹೇಳ್ತಾ ಇದ್ದಾರೆ, ಸ ಗರ್ಭಾಣಾಂ ಆಶ್ರಯ. ಅತಯೇವ ಮಾತುರುದರೇ ಪ್ರವಿಷ್ಟಾಣಾಂ ಅನ್ನಾದೀನಾಂ ಜೀರ್ಯಮಾನತ್ವೇಪಿ ಪಿತೃಶರೀರಾತ್ ಮಾತೃಶರೀರಂ ಅನುಪ್ರವಿಷ್ಟಾನಾಂ ಗರ್ಭೀಭವತಾಂ ರೇತ ಆದಿ ಪದಾರ್ಥಾನಾಮೇವ ತಥೈವ ಅವಸ್ಥಾನಂ ತತ್ರೈವ ಅಭಿವೃದ್ಧಿಶ್ಚ ದೃಶ್ಯತೆ. ಹೇಳ್ತಾರೆ, ಗರ್ಭದಲ್ಲಿ ತಾಯಿ ಉಂಡಂತ ಅನ್ನ ಜೀರ್ಣ ಆಗಿ ಬಿಡ್ತಾ ಇರತ್ತೆ, ಏನು ಪದಾರ್ಥ ಬಿದ್ದರೂ ಹೊಟ್ಟೆಯಲ್ಲಿ ಜೀರ್ಣ ಆಗಿ ಬಿಡ್ತಾ ಇರತ್ತೆ. ಆದರೆ ತಂದೆಯಿಂದ ತಾಯಿ ಉದರದಲ್ಲಿ ಬಂದ ರೇತಸ್ಸು ಚಿಕ್ಕ ಮುದ್ದೆಯಾಗಿ ಪರಿಣಾಮ ಆಗ್ತಾ ಇರುತ್ತೆ. ಅದು ಅನ್ನಕ್ಕಿಂತ ಹೆಚ್ಚೇನು ಅಲ್ಲ, ಅನ್ನದ ಸಮಾನ. ಇನ್ನ ನಾವು ಏನು ದ್ವಾದಶಿ ದಿವಸ ಗಂಜಿಯಿಂದ ಊಟ ಮಾಡ್ತೇವೆ ಅದರಂತೆ ಇರುತ್ತೆ. ಆದಿಯಲ್ಲಿ ಕಲೀಲ ಸ್ವಲ್ಪ ಕೆಸರಿನಂತೆ ತಯಾರಾಗಿರುತ್ತೆ ಒಳಗೆ. ಹೇಳುತ್ತಾರೆ, ಗರ್ಭದಲ್ಲಿ ಬಿದ್ದಂತಹ ಎಲ್ಲವೂ ಜೀರ್ಣ ಆಗ್ತಾ, ಜೀರ್ಣ ಮಾಡುವುದೇ ಗರ್ಭದಲ್ಲಿರುವ ರಸಗಳ ಲಕ್ಷಣ. ಆದರೆ ಈ ಪದಾರ್ಥ ಮಾತ್ರ ಜೀರ್ಣ ಆಗಲ್ಲ, ಹಾಗೇ ಇರುತ್ತೆ. ಯಾಕೆ ಅಂದರೆ ಈ ಸ್ವಾಮಿ ನಿಂತದ್ದರಿಂದ ಗರ್ಭದಲ್ಲಿ ಇದನ್ನು ಮಾತ್ರ ಜೀರ್ಣ ಆಗದೆ ಮಿಕ್ಕ ಎಲ್ಲ ಜೀರ್ಣ ಆಗುವಂತೆ ಮಾಡುತ್ತಾನೆ. ಮಾಂಸ ತಿನ್ನುವ ತಾಯಿಯಂದರೂ ಇದ್ದಾರಲ್ಲ, ಅವರು ತಿಂದ ಮಾಂಸ ಪದಾರ್ಥ ಜೀರ್ಣ ಆಗ್ತಾ ಇದೆ, ಈ ಮಾಂಸದ ಪಿಂಡ ಜೀರ್ಣ ಆಗ್ತಾ ಇಲ್ಲ. ಯಾಕೆ? ಈತ ಇರೋದರಿಂದ. ಅದಕ್ಕೆ ಭಾಗವತ ಹೇಳಿತು, ಸರಕ್ಷಿತ ರಕ್ಷತೆ ಯೋಹಿ ಗರ್ಭೆ. ಗರ್ಭದಲ್ಲಿ ನಮ್ಮನ್ನ ಜೀರ್ಣ ಆಗದೆ ಯಾವನು ರಕ್ಷಣೆ ಮಾಡುತ್ತಾ ಇದ್ದಾನೋ ಅವನೇ ಹೊರಗೂ ಜೀರ್ಣ ಆಗದೆ ರಕ್ಷಣೆ ಮಾಡುತ್ತಾನೆ. ನಂತರ ಹೇಳ್ತಾ ಇದ್ದಾರೆ, ಮಧ್ಯಾಹ್ನ ನಂತರ ಅಪರಾಹ್ನವೂ ಆಯಿತು. ಅಪರಾಹ್ನ ಆದ ಮೇಲೆ ಬರುವುದು ಸಾಯಾಹ್ನ. ಹಿರಣ್ಯಕಶಿಪುವಿಗೆ ನೆನಪಿಲ್ಲದ ಸಮಯ. ಅವನು ಬೆಳಗ್ಗೂ ಸಾಯಬಾರದು, ರಾತ್ರಿ ಸಾಯಬಾರದು ಅಂತ ಕೇಳಿದ್ದ. ಸಾಯ ಮಧ್ಯ ಸಂಧ್ಯಾಕಾಲ ಪಾಪ ನೆನಪಾಗಲಿಲ್ಲ. ಅದಕ್ಕೆ ತಮಾಷೆಗೆ ಹೇಳ್ತಾ ಇರ್ತಾರೆ, ಸಂಧ್ಯಾಕಾಲ ನೆನಪಿಲ್ಲದವರು ಹಿರಣ್ಯಕಶಿಪುವಿನ ವಂಶಸ್ಥರು ಅಂತ. ನಂತರ ಆ ಸಂಧ್ಯಾಕಾಲಕ್ಕೆ ಯಾರು ನಿಯಾಮಕ ಅಂದರೆ ಹೇಳ್ತಾ ಇದ್ದಾರೆ, ಸಾಯಾಕ್ನೇ ಕಾಲೇ ಯಾರು ಅಂದರೆ ಸೂರ್ಯ ಸಮಪ್ರಭ, ಅನಂತ ಸೂರ್ಯ ಸಮಪ್ರಭನಾದ ನೃಸಿಂಹ ಅಸ್ತಿ. ಯಾವ ಸಾಮ ಅಂದರೆ ಉಪದ್ರವ ನಾಮಕ ಸಾಮ. ನೋಡಿ ಹೆಸರೇ ಉಪದ್ರವ. ಉಪದ್ರವ ನಾಮಕ ಸಾಮ ಪ್ರತಿಪಾದ್ಯನಾದ ಉಪದ್ರವ ಅಂತ ಹೆಸರಿಟ್ಟುಕೊಂಡ ಅನಂತ ಕೋಟಿ ಸೂರ್ಯ ಸಮಪ್ರಭ ನೃಸಿಂಹದೇವರು ಉಪದ್ರವನಾಗಿದ್ದಾನೆ ಸಾಯಂಕಾಲದಲ್ಲಿ. ಯಾಕೆ ಅಂದ್ರೆ ಹೇಳ್ತಾ ಇದ್ದಾರೆ, ದುಷ್ಟ ಉಪದ್ರವ ಕರ್ತೃತ್ವಾತ್, ಸಜ್ಜನರಿಗೆ ತೊಂದರೆ ಕೊಡುವ ದುಷ್ಟರಿಗೆ ಉಪದ್ರವ ಕೊಡತಾನಾದ್ದರಿಂದ ಈತನಿಗೆ ಉಪದ್ರವ ಅಂತ ಹೆಸರು. ಅಷ್ಟೇ ಅಲ್ಲ, ಉಪದ್ರವ ಅಂದ್ರೆ ಉಪ ಸಮೀಪದಲ್ಲಿ, ದ್ರವಣ ಅಂದ್ರೆ ಬೇಗ ಬರುವುದು. ಯಾವನಿಂದಾಗಿ ಈ ಪಕ್ಷಿಗಳು ಪಶುಗಳು ಸಾಯಂಕಾಲ ಹೊತ್ತಿನಲ್ಲಿ ನಿರಂಕುಶಂ ಗುಹೆಯಿಂದ ಹೊರಟಿರುತ್ತೆ, ಬೆಳಗ್ಗೆಲ್ಲ ಸಂಚಾರ ಮಾಡಿರುತ್ತೆ, ತಿರುಗಿ ಸಾಯಂಕಾಲ ಬರುವಾಗ ಅಯ್ಯೋ ಗುಹೆಯಲ್ಲಿ ಯಾರಾದರೂ ಕೊಲ್ತಾರೋ ಏನೋ, ಯಾರಿದ್ದಾರೋ ಏನೋ, ಏನಾಗುತ್ತೋ ಏನೋ ಅಂತ ಭಯ ಇಲ್ಲದೆ ಸ್ವೇಚ್ಛೆಯಾಗಿ ಗುಹೆಗೆ ಹೊರಟು ಓಡಿ ಬರುತ್ತಲ್ಲ ಈ ಪಶುಗಳ ಪ್ರವೃತ್ತಿ ಏನಿದೆ, ಅದಕ್ಕೆ ಕಾರಣ ನರಸಿಂಹ. ತಾನು ರಕ್ಷಣೆ ಮಾಡತಾ ಇದ್ದಾನೆ ಅಂತ ತನ್ನ ಪರಿಚಯ ಕೊಡದೇನೆ ಅವುಗಳಿಗೆ ಒಳ್ಳೆ ಏನು ಅಭಯವನ್ನ ಕೊಟ್ಟು ಭಯವಿಲ್ಲದೆ ತನ್ನ ಹತ್ತಿರ ಬರುವಂತೆ ಮಾಡುತ್ತಾನೆ. ಗುಹೆಗಳಲ್ಲಿ ಇರುವವ ನರಸಿಂಹ, ಈತನೇ ಉಪದ್ರವ, ಈತನೇ ಉಪದ್ರವ ನಾಮಕ ನರಸಿಂಹ. ಮೃಗಗಳಿಗೆ ಆಶ್ರಯನಾಗಿದ್ದಾನೆ ಈತನೇ ಉಪದ್ರವ ಎಂಬ ಸಾಮ ಪ್ರತಿಪಾದ್ಯ ಭಗವದ್ ರೂಪ ನರಸಿಂಹ. ಕೆಂಬಣ್ಣದಿಂದಿದ್ದಾನೆ, ಹಾಗೆ ಮುಳುಗುವ ಸೂರ್ಯ ಕೆಂಬಣ್ಣದಲ್ಲಿರ್ತಾನಲ್ವ. ನಂತರ ಆದರೆ ನೃಸಿಂಹನ ಬಣ್ಣ ಯಾವುದು ಅಂದರೆ ಸಾಮಾನ್ಯವಾಗಿ ವರ್ಣನೆ ಮಾಡುತ್ತಾರೆ, ಬಂಗಾರದ ಬಣ್ಣ. ಸಾಮಾನ್ಯವಾಗಿ ನರಸಿಂಹದೇವರ ಬಣ್ಣ ಬಂಗಾರದ ಬಣ್ಣ, ಕೃಷ್ಣ ನೀಲಿ ಬಣ್ಣ. ಆದರೆ ಇಲ್ಲಿರುವ ನರಸಿಂಹ ಕೆಂಬಣ್ಣದವ. ಯಾಕೆ? ಸೂರ್ಯ ಬಿಂಬ ಕೆಂಬಣ್ಣವಾಗಿದೆ. ಕೆಂಬಣ್ಣದ ನರಸಿಂಹ ನಿಂತದ್ದರಿಂದ ಆ ಕಾಲದಲ್ಲಿ ಸೂರ್ಯ ಬಿಂಬ ಕೆಂಬಣ್ಣ ಆಯಿತು. ನಂತರ ಹೇಳ್ತಾ ಇದ್ದಾರೆ, ಸೂರ್ಯ ಮುಳುಗಿದ, ಮುಳುಗಿದ ಮೇಲೆ ಆರು ಘಳಿಗೆಗಳ ಕಾಲ ಉಳಿಯಿತು. ಆ ಆರು ಘಳಿಗೆಗಳ ಕಾಲಕ್ಕೆ ಯಾರು ನಿಯಾಮಕ ಅಂದರೆ ನಿಧನ ನಾಮಕ ಸಾಮ. ಆ ಸಾಮ ಪ್ರತಿಪಾದ್ಯ ಭಗವಂತ, ಆತನ ಹೆಸರು ನಿಧನ ಅಂತ. ನಿಧನ ನಾಮಕ ಸಾಮ ಪ್ರತಿಪಾದ್ಯ ನಿಧನ ಅಂತ ಹೆಸರಿಟ್ಟುಕೊಂಡ ಯಾರು ಇಲ್ಲಿರುವ ಅಂದರೆ ಸಂಕರ್ಷಣ ಇದ್ದಾನೆ. ಅಸ್ತಮಿಸಿದ ಸೂರ್ಯನಲ್ಲಿದ್ದಾನೆ. ಅಸ್ತಮಿಸಿದ ಸೂರ್ಯನ ಬಣ್ಣ ಯಾವುದು ಅಂದರೆ ಬಿಳಿ ಬಣ್ಣ. ಅದಕ್ಕೆ ಹೇಳ್ತಾ ಇದ್ದಾರೆ, ಶುಕ್ಲವರ್ಣ ಸಂಕರ್ಷಣ ಅಸ್ತಿ. ಯದ್ಯಪಿ ಸಂಕರ್ಷಣನದ್ದು ಪಿಂಗಳ ವರ್ಣ, ಏನು ಸರಿಯಾಗಿ ತೆಗೆದರೆ ಅಕ್ಷತೆ ಏನು ಬಣ್ಣ ಬರುತ್ತೆ ಅದನ್ನು ಸಾಮಾನ್ಯವಾಗಿ ಪಿಂಗಳ ವರ್ಣ ಅಂತ ಕರೀತೇವೆ. ಆ ಪಿಂಗಳ ವರ್ಣದ ಸಂಕರ್ಷಣ, ಆದರೆ ಸಂಕರ್ಷಣ ಪಿಂಗಳ ಬಣ್ಣದಿರಬೇಕು, ಇಲ್ಲಿ ಶುಕ್ಲವರ್ಣನಾಗಿದ್ದಾನೆ. ಯಾಕೆ? ಬಿಂಬ ಶುಕ್ಲವರ್ಣನದಲ್ಲಿದೆ, ಸೂರ್ಯಬಿಂಬ. ಆದ್ದರಿಂದ ಶುಕ್ಲವರ್ಣ ಸಂಕರ್ಷಣ ನಿಧನ ನಾಮಕ ಸಾಮ ಪ್ರತಿಪಾದ್ಯನಾಗಿ ನಿಧನ ಅಂದ ಎಂಬ ಹೆಸರಿಟ್ಟುಕೊಂಡು ಭಗವಂತ ಅಲ್ಲಿ ನಿಯಾಮಕನಾಗಿದ್ದಾನೆ. ಯಾಕೆ ಈತನಿಗೆ ನಿಧನ ಅಂತ ಹೆಸರು ಅಂದರೆ ಸಂಹಾರ ಕರ್ತೃತ್ವಾತ್, ಇಡೀ ಜಗತ್ತನ್ನು ಸಂಹಾರ ಮಾಡಿಬಿಡ್ತಾನೆ. ಅಷ್ಟೇ ಅಲ್ಲ, ಪಾಪಿಗಳನ್ನು ಸಂಹಾರ ಮಾಡುತ್ತಾನೆ. ನಮ್ಮ ಪಾಪವನ್ನು ಸಂಹಾರ ಮಾಡುತ್ತಾನೆ. ಆದ್ದರಿಂದ ನಿಧನ ನಾಮಕ ಸಾಮ ಪ್ರತಿಪಾದ್ಯ ಭಗವಂತ ಇದ್ದಾನೆ. ಈತ ಯಾರಿಗೆ ಆಶ್ರಯ ಅಂದರೆ ಪಿತೃಣಾಂ ಆಶ್ರಯ, ಎಲ್ಲ ಪಿತೃಗಳಿಗೆ ಆಶ್ರಯ ಅಂತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಅತಯೇವ ತೇಷಾಂ ಅತ್ರ ಪುತ್ರಾದಿಭಿ ದೀಯಮಾನ ಪಿಂಡಾದಿ ಪ್ರಾಪ್ತಿರ್ಭವತಿ. ನಾವು ಮಧ್ಯಾಹ್ನ ಕಾಲದಲ್ಲಿ ಅಪರಾಹ್ನ ಕಾಲದಲ್ಲಿ ಪಿಂಡ ಪ್ರದಾನಾದಿಗಳು ಮಾಡಿದರೆ ಅವರಿಗೆ ಮುಟ್ಟುವುದು ಈ ನಿಧನ ನಾಮಕ ಸಂಕರ್ಷಣನಿಂದ ಸಾಯಂಕಾಲ ನಂತರ ಅವರಿಗೆ ಮುಟ್ಟುತ್ತೆ. ಈ ಕಾಲದಲ್ಲಿ ಪಿತೃಗಳಿಗೆ ನಾವು ಕೊಟ್ಟ ಪಿಂಡ ತರ್ಪಣಾದಿ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ಈ ಭಗವಂತ ಪಿತೃಗಳಿಗೆ ಆಶ್ರಯ. ಇತ್ಯೇವಂ ಆದಿತ್ಯಸ್ಥಸ್ಯ ಸಮರೂಪಸ್ಯ ಹರೇ, ಸಮನಾದ್ದರಿಂದ ಸಾಮ ಪ್ರತಿಪಾದ್ಯನಾಗಿ ಸಾಮ ಅಂತ ಕರೆಸಿಕೊಳ್ಳುವ ಶ್ರೀಹರಿಯ ರೂಪವನ್ನು ಶ್ರೀಹರಿಯ ಸರ್ವಾಶ್ರಯತ್ವಂ ಅನುದಿನಂ ಅನುಚಿಂತನೀಯಂ. ನೀವು ದಿನಾಗ್ಲೂ ಚಿಂತನೆ ಮಾಡಿ, ಈ ಸೂರ್ಯ ಮಂಡಲದಲ್ಲಿರುವಂಥ ಏಳು ರೂಪದ ದೇವರು, ಏಳು ಸಾಮ ಪ್ರತಿಪಾದ್ಯ, ಏಳು ರೀತಿಯ ದೇವರ ರೂಪಗಳನ್ನು ಏಳು ವಿಧ ಜೀವರಿಗೆ ಆಶ್ರಯನಾಗಿದ್ದಾನೆ ಎಂಬುವುದನ್ನು ಅನುದಿನಂ ಅನುಚಿಂತನೀಯಂ. ಹೇಗೆ ಪರಮಾದರೇಣೈವ, ಪರಮ ಆದರದಿಂದಲೇನೆ ಇದರನ್ನು ನಿತ್ಯವೂ ಚಿಂತನೆ ಮಾಡಿ ಅಂತ ಅವರು ಇಷ್ಟು ಬರದದ್ದು ದೊಡ್ಡದ್ದಲ್ಲ, ತುಂಬ ಆದರದಿಂದ ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ಕೊನೆಯಲ್ಲಿ ಮಾತಿರುತ್ತಲ್ಲ, ಹೇಗೆ ಮಕ್ಕಳಿಗೆ ತಾಯಿ ಹಿತವಚನ ಹೇಳ್ತಾರೆ ಮಾಡಪ್ಪ ಅಂತ ಹೇಳ್ತಾಳೆ, ಆ ರೀತಿಯಲ್ಲಿ ಕೊನೆಯಲ್ಲಿ ಮಾತು ಹೇಳ್ತಾರೆ ಅಪ್ಪ ಆದರದಿಂದ ಮಾಡಿ ಇದರನ್ನ ಅಂತ. ತಾವು ಮಾಡಿ ಅನುಭವಕ್ಕೆ ತಂದ ವಿಶೇಷ ಅನೇಕ ಉಪಾಸನೆಗಳು, 14 ಮಾತ್ರ ಮಾಡಿದ್ದಾರೆ ಅಂತಲ್ಲ, ಅನೇಕ ಉಪಾಸನೆಗಳು ಅವರು ಅನುಸಂಧಾನಕ್ಕೆ ತಂದಿದ್ದವರು, ಅವರು ದೇವರ ದರ್ಶನ ಮಾಡಿದವರು. ನಮಗೆ ನಮ್ಮ ಯೋಗ್ಯತೆಗೆ ತಕ್ಕಂತೆ ಪ್ರಧಾನವಾದ 14 ಪ್ರಕರಣಗಳನ್ನು ಕೊಡತಾ ಇದ್ದಾರೆ ಎಂಬಲ್ಲಿಗೆ ಇತಿ ಸೂರ್ಯ ಗತಿ ಪ್ರಕರಣಂ. ಸೂರ್ಯನಲ್ಲಿ ಭಗವಂತನ ಗತಿ, ಆತ ಇದ್ದು ಎಲ್ಲರಿಗೂ ಗತಿ ಕೊಡತಾನೆ, ಸಂಚಾರ ಕೊಡತಾನೆ. ಈ ರೀತಿಯಾದ ಒಂದು ಪ್ರಕರಣವನ್ನು ಪೂರ್ಣಗೊಳಿಸಿ ನಂತರ ಇನ್ನೊಂದು ಪ್ರಕರಣಕ್ಕೆ ಬರ್ತಾ ಇದ್ದಾರೆ. ಆಯುರ್ಯಜ್ಞ ಪ್ರಕರಣಂ ಅಂದರೆ ಇಲ್ಲಿ ಎಲ್ಲ ಕಡೆ ಕೂಡ ಅವರು ಅಥ ಶಬ್ದವನ್ನು ಹಾಕ್ತಾ ಇದ್ದಾರೆ, ಅಥ ಆಯುರ್ಯಜ್ಞ ಪ್ರಕರಣಂ ಅಂತ. ಅಂದರೆ ಸೂರ್ಯಗತಿ ಪ್ರಕರಣ ಉಪಾಸನೆ ಮಾಡುವುದು ಅಭ್ಯಾಸ ಮಾಡಿದ ಮೇಲೆ ಇದಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವಿಶೇಷವಾದ ಜ್ಞಾನಿಗಳ ಒಂದು ಉತ್ತರ ಏನು ಅಂದರೆ ಇವೆಲ್ಲವೂ ಕೂಡ ಉಪನಿಷತ್ತಿನಲ್ಲಿ ಬಂದದ್ದೇ, ಹೊಸದ್ದೇನು ಹೇಳಲಿಲ್ಲ. ಆದರೆ ಈ ಕ್ರಮ ಏನದಲ್ಲ, ಇದಾದ ಮೇಲೆ ಇದು ಮಾಡಿ ಅಂತ ಹೇಳಿದ ಕ್ರಮ ಏನದಲ್ಲ, ಅದು ಅವರ ಅನುಭವದ ಕ್ರಮ ಅಂತ ಹಿರಿಯರ ಒಂದು ವಚನ. ಆದ್ದರಿಂದ ಮೊದಲು ನಾವು ಆ ಮೊದಲು ಬಂದ ಉಪಾಸನೆಗಳನ್ನು ಮಾಡುತ್ತಾ ಒಂದೊಂದು ಹಿಡಿತಕ್ಕೆ ಬಂದ ಮೇಲೆ, ನಿತ್ಯವು ಚಿಂತನೆ ಮಾಡುವುದಕ್ಕೆ ಬಂದ ಮೇಲೆ ಆ ನಂತರ ಇನ್ನೊಂದಕ್ಕೆ ಬರುವುದು ಅವರ ರೀತಿಯಾಗಿ ಶ್ರೇಯಸ್ಕರ. ನಂತರ ಹೇಳ್ತಾ ಇದ್ದಾರೆ ಸರ್ವ ಮುಮುಕ್ಷು ಯೋಗ್ಯಂ ಅಪರೋಕ್ಷ ಅಂತರಂಗ ಸಾಧನಂ ಇದಮುಪಾಸನಂ. ಇದು ಆಯುರ್ಯಜ್ಞ ಪ್ರಕರಣ ಅಂತ ಇದೆ. ಇದರನ್ನು ಎಲ್ಲರೂ ಚೆನ್ನಾಗಿ ಕೇಳಿ. ಯಾರು ಕೇಳಬೇಕು? ಯಾರಿಗೆ ಮೋಕ್ಷ ಬೇಕು ಅಂತ ಇದೆಯೋ, ಮೋಕ್ಷ ಬೇಕು ಅಂತಲ್ಲ, ಮೋಕ್ಷ ಬೇಕೇ ಬೇಕು ಅಂತ ಇದೆಯೋ. ನಮಗೆ ದೇವರೂ ಬೇಕು, ಸಂಸಾರವೂ ಬೇಕು, ಸ್ವಲ್ಪ ಎಲ್ಲನೂ ಬೇಕು, ಚೂರು ದೇವರೂ ಬೇಕು, ಅದು ಬೇಕು ಇದು ಬೇಕು. ಅದು ನಮಗೆ ಚೆನ್ನಾಗಿ ಕಾಣ್ತಾ ಇದೆ. ದಾಸರ ದೃಷ್ಟಿಯಲ್ಲಿ ಪಾಪ ಬೇರೆದಾಗಿ ಕಂಡಿತದು ನಮ್ಮ ಬದುಕಿನ ಶೈಲಿ. ದೇವರೂ ಬೇಕು ಬೇರೆದೂ ಬೇಕು ಅಂದರೆ ಅವರು ಒಂದಕ್ಕೆ ದುಷ್ಟಾಂತ ಕೊಡುತ್ತಾರೆ. ಕೆನೆ ಮೊಸರು ತುತ್ತು ಮಾಡಿ ನೊಣ ಬೆರಸಿ ಉಂಡಂತೆ. ಗೊತ್ತು ನಿಮಗೆ, ರುಚಿ ನಾನು ಹೇಳಬೇಕಾಗಿಲ್ಲ. ಅವರ ದೃಷ್ಟಿಯಲ್ಲಿ ಹಾಗಿತ್ತದು, ನಮ್ಮ ಬದುಕು ಅವರ ದೃಷ್ಟಿಯಲ್ಲಿ ಹಾಗಿದೆ. ಅದಕ್ಕೆ ನಾವು ಏನು ಮಾಡಬೇಕು? ದೇವರೂ ಬೇಕು ಅಲ್ಲ, ದೇವರೇ ಬೇಕು ಅಂತ ಕೂಡಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ ಮೋಕ್ಷವೇ ಬೇಕು ಅಂತ ಹೇಳತಕ್ಕಂಥವರಿಗೆ ಅಂತರಂಗ ಸಾಧನ. ಈ ಸಾಧನ ಬಹಳ ಗುಟ್ಟಾದ ಸಾಧನ, ಒಳ್ಳೆ ಸಾಧನಪ್ಪ ಇದು. ಹೇಳ್ತಾರೆ ಎಂಥದ್ದಿದು, ಗೋಪ್ಯತಮಂ ಶೃಣುತ ಯೋಗ್ಯಾಹ. ಯೋಗ್ಯರಾದವರು ಮಾತ್ರ ಈ ಗೋಪ್ಯವಾದಂಥ ಉಪಾಸನೆಯನ್ನು ಕೇಳಿ. ಅಲ್ಲಿ ಮತ್ತು ಪ್ರಶ್ನೆ ಅಲ್ಲ, ಗೋಪ್ಯತಮ ಅಂತ ಹೇಳ್ತೀರಾ, ಮೈಕಲ್ಲಿ ಹೇಳ್ತಾ ಇದ್ದೀರಲ್ಲ, ಇದು ಗೋಪ್ಯ ರಹಸ್ಯ ಹೇಗಾಗುತ್ತೆ ಅಂದರೆ ಅವರ ಮಾತಿನ ಪ್ರಯೋಗ ನೋಡಿ. ಅಂದರೆ ಮೈಕಲ್ಲಿ ಇಟ್ಟು ಹೇಳಿದರೂ ಕೂಡ ಯಾರಿಗೆ ಸೇರಬೇಕೋ ಅವರಿಗೆ ಮಾತ್ರ ಸೇರುತ್ತೆ, ಮಿಕ್ಕವರ ಕಿವಿಯಲ್ಲಿ ಬಿದ್ದರೂ ಹಿಡಿಸಿಕೊಳ್ಳಲ್ಲ ಅವರು. ಅಪ್ಪ ಏನೋ ಇದು ಬೇಡ ಅಂತ ಹೋಗ್ತಾರೆ. ಯೋಗ್ಯರಿಗೆ ಮಾತ್ರ ಹಿಡಿಸಿ ನಾನು ಮಾಡಲೇಬೇಕು ಅಂತ ಬರುತ್ತೆ. ಅದೇ ರಹಸ್ಯ ಶಬ್ದಕ್ಕೆ ಅರ್ಥ. ಅದಕ್ಕೆ ಹೇಳ್ತಾ ಇದ್ದಾರೆ, ಹಾ ಇದರನ್ನ ಶೃಣುತ ಯೋಗ್ಯಾಹ, ಕೇಳಿ ಕೇಳಿ ಏನು ಮಾಡಬೇಕು ಬಿಡಬೇಡಿ. ನಿರಂತರಂ ಪರಮಾದರೇಣ ಏವಂ ಅನುಸಂಧಧೀತ, ನಿರಂತರ ಪರಮಾದರದಿಂದ ಇದನ್ನ ಚಿಂತನೆ ಮಾಡಿಯಪ್ಪ, ಇದು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಏನು ಚಿಂತನೆ ಮಾಡುವ ಕ್ರಮ ಅಂದರೆ ಹೇಳ್ತಾರೆ, ಅಹಮೇವ ವಿಷ್ಣು ಪೂಜಾತ್ಮಕ ಯಜ್ಞ ರೂಪ. ಇಲ್ಲಿ ಹೇಳ್ತಾರೆ ನಾನೇ ದೇವರ ಯಜ್ಞ, ನನ್ನನ್ನು ನಾನು ದೇವರಿಗೆ ಅರ್ಪಣೆ ಮಾಡಿಕೊಳ್ತಾ ಇದ್ದೇನೆ. ಪ್ರಹ್ಲಾದರಾದರು ಹೇಳ್ತಾರಲ್ಲ ಆತ್ಮ ನಿವೇದನ, ಅಲ್ಲಿ ಸ್ವಲ್ಪ ಅರ್ಥ ನೋಡಬೇಕು. ಆತ್ಮ ನಿವೇದನ ಅಂದರೆ ಆತ್ಮನ ತಮ್ಮನ್ನು ತಾವು ದೇವರಿಗೆ ನಿವೇದನ ಮಾಡಿಕೊಳ್ಳೋದು. ಅಂದರೆ ನಿವೇದನ ಶಬ್ದ ಅರ್ಥ ಏನು ಅಂದರೆ, ಸಾಮಾನ್ಯವಾಗಿ ನಿವೇದನ ಮಾಡಿದವು ಅಂದರೆ ನಮ್ಮ ಸ್ವಾತಂತ್ರ್ಯಕ್ಕೆ ಒಳಪಟ್ಟ ಒಂದು ವಸ್ತುವನ್ನು ಇನ್ನೊಬ್ಬರ ಸ್ವಾತಂತ್ರ್ಯಕ್ಕೆ ಒಳಪಡಿಸುವುದೇ ನಿವೇದನ, ಅವರಿಗೆ ಕೊಡುವುದು. ಹಾಗಾದರೆ ಇಷ್ಟರವರೆಗೂ ನಾವು ಇಂಡಿಪೆಂಡೆಂಟ್ ಆಗಿದ್ದವು, ಇನ್ನ ಮೇಲೆ ದೇವರ ವಶ ಅಂತ ಅದಕ್ಕೆ ಅರ್ಥವೋ ಅಂದರೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಏನರ್ಥ, ನಾವು ಅನಾದಿಯಿಂದ ದೇವರ ವಶವೇ ಆಗಿದ್ದೇವೆ. ಈಗ ಬುದ್ಧಿ ಬರ್ತಾ ಇದೆ, ಬುದ್ಧಿಯಲ್ಲಿ ತೂರುವುದೇ ನಿವೇದನ ಅಂದರೆ ದೇವರ ಶರಣಾಗತನು ನಾನು ಅನಾದಿಯಿಂದ ಆಗಿದ್ದೇನೆ ಅಂತ ತಿಳುವಳಿಕೆ ಬರುವುದೇ ಆತ್ಮ ನಿವೇದನ. ಅದಕ್ಕೆ ಪದ ಇನ್ನೊಂದು ರೀತಿ ಬಿಡಿಸಿದರು, ಆತ್ಮ ನಿವೇದನ ಅಲ್ಲ ಆತ್ಮನಿ ವೇದನ, ನಮ್ಮಲ್ಲಿ ನಾವು ತಿಳ್ಕೊಳ್ಳೋದು ಏನು, ನಾನು ಅನಾದಿಯಿಂದ ದೇವರ ದಾಸ ಅಂತ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಅಹಮೇವ ವಿಷ್ಣು ಪೂಜಾತ್ಮಕ ಯಜ್ಞ ರೂಪ, ನನ್ನ ಹುಟ್ಟೇ ದೇವರ ಪೂಜಾ. ಇಲ್ಲಿ ಹೇಳ್ತಾ ಇದ್ದಾರೆ ಇದೊಂದು ದೊಡ್ಡ ಯಜ್ಞ, ನನ್ನ ಜೀವನವೇ ದೊಡ್ಡ ಯಜ್ಞ. ಅದಕ್ಕೆ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಕೊನೆಯ ಭಾಗದಲ್ಲಿ ಬರುತ್ತೆ, ತಸ್ಯೈವಂ ವಿದುಷೋ ಯಜ್ಞಸ್ಯಾತ್ಮ ಯಜಮಾನಃ. ಒಳ್ಳೆ ತಿಳುವಳಿಕೆ ಇರತಕ್ಕಂಥವನ ಜೀವನ, ಜೀವನವೇ ದೊಡ್ಡ ಯಜ್ಞ. ಅದಕ್ಕೆ ಯಾರು ಯಜಮಾನ ಅಂದರೆ ಆತ್ಮ ಯಜಮಾನಃ, ಜೀವನೇ ಯಜಮಾನ. ಹೆಂಡತಿ ಯಾರು ಅಂದರೆ ಯಜ್ಞಕ್ಕೆ ಹೆಂಡತಿ ಇಲ್ಲದೆ ಯಜ್ಞಕ್ಕೆ ಕೆಲಸಕ್ಕೆ ಬರಲ್ಲ. ಹಾಗಾದರೆ ಇಲ್ಲಿ ಹೆಂಡತಿ ಯಾರು ಅಂದರೆ ಶ್ರದ್ಧಾ ಪತ್ನಿ, ಶ್ರದ್ಧೆಯೇ ಹೆಂಡತಿ. ಅದಕ್ಕೆ ನಾವು ಪುರಾಣ ಕೇಳಿದಾಗ ಉದ್ಧಾರ ಆಗದಿದ್ದರೂ ಅಡ್ಡಿ ಇಲ್ಲ, ಹಾಳಾಗದಿದ್ದರೆ ಸಾಕು. ಯಾಕೆ ಅಂದರೆ ನಿಮಗೆ ಸಾಮಾನ್ಯವಾಗಿ ಭಾಗವತದಲ್ಲಿ ಬರುತ್ತಲ್ಲ, ಪ್ರಸಂಗ ಬಂತಾದ್ದರಿಂದ ದೊಡ್ಡವರ ಕುರಿತು ಒಂದು ಮಾತು ಹೇಳಿದರೂ ಆ ಪುರಾಣ ಸಾರ್ಥಕ ಆಗುತ್ತೆ. ಅದಕ್ಕೆ ದೊಡ್ಡವರ ಕುರಿತು, ರುದ್ರದೇವರ ಕುರಿತು ಒಂದು ಮಾತು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ರುದ್ರದೇವರು ಬ್ರಹ್ಮದೇವರ ಭ್ರುಕುಟಿಯಿಂದ ಹುಟ್ಟಿದರು. ಹುಟ್ಟಿದ ಕೂಡಲೇ ಏನು ಮಾಡಿದರು, ರೋದನಾಥ ರುದ್ರ ತುಂಬ ಹತ್ತರಂತೆ, ತುಂಬ ಹತ್ತದ್ದಕ್ಕೆ ಅವರಿಗೆ ರುದ್ರ ಅಂತ ಹೆಸರು ಬಂತು. ಹೌದು, ನಾವು ವಿಷ್ಣು ಭಕ್ತರು, ವಿಷ್ಣು ದೇವರನ್ನ ಮೇಲ್ಮಟ್ಟದಲ್ಲಿ ನೋಡುವವರು. ಆತ ಮೇಲ್ಮಟ್ಟದಲ್ಲೇ ಇದ್ದಾನೆ, ನಮ್ಮ ನೋಟದಿಂದ ಆತ ಮೇಲಕ್ಕೆ ಹೋದದ್ದಲ್ಲ, ಆತ ಮೇಲೆ ಇದ್ದಾನಾದ್ದರಿಂದ ನಮ್ಮ ನೋಟ ಮೇಲೆ ಕಾಯಿತು. ರುಜಂ ದಾವಯತೀತಿ ರುದ್ರಹ ಅಂತ ಸ್ವಾಮಿಗೆ ಹೆಸರು, ರೋದನಾಥ ರುದ್ರಹ ಅಂತ ರುದ್ರದೇವರಿಗೆ ಹೆಸರು ಅಂತ ಹೇಳುವಾಗ ಚೂರು ನಗು ಬರುತ್ತೆ ನಮ್ಮಲ್ಲಿ, ಅಯ್ಯೋ ಅತ್ತ ಅಂತ. ಅಳೋದು ಕೂಡ ಯಾವುದಕ್ಕತ್ತ ಅಂದರೆ ಹೆಸರಿಗಾಗಿ ಅತ್ತ, ಹೆಸರು ಕೊಡುವಂತ ಅತ್ತ. ಆದ ಮೇಲೆ ಹೆಂಡತಿ ಬೇಕು ಅಂತ ಅತ್ತಿದ್ದು, ಇನ್ನೊಂದು ಸ್ಥಾನ ಕೊಡು ಅಂತ ಅತ್ತದ್ದು. ಅಯ್ಯೋ ನಮಗಂತ ಅತ್ತತ್ತಾದರಲ್ಲ ರುದ್ರದೇವರು, ನಮಗೂ ಒಳ್ಳೆ ಹೆಸರು ಬೇಕು, ನಮಗೂ ಒಳ್ಳೆ ಹೆಂಡತಿ ಬೇಕು, ನಮಗೂ ಇರಲಿಕ್ಕೆ ಜಾಗ ಬೇಕು, ರುದ್ರದೇವರು ನಾವು ಎಲ್ಲ ಒಂದೇ ಆದವಲ್ಲ ಅಂದರೆ ಅವರ ಅಳುವೇ ಬೇರೆ. ಯಾಕೆ ಅಂದರೆ ರುದ್ರದೇವರು ಜಾತಾಪರೋಕ್ಷಿಗಳು, ಅದು ನೆನಪಿರಲಿ ಅಂತ. ದೇವತೆಗಳು ಅಪರೋಕ್ಷಿಗಳವರು, ಅಪರೋಕ್ಷಿಗಳ ಪರಿಸ್ಥಿತಿ ಏನು ಎಂಬುದು ಒಂದು ಸಲ ನೆನಪಿರಲಿ. ಏನು ಅಂದರೆ ಸ್ತಬ್ಧೋ ಭವತಿ ಮತ್ತೋ ಭವತಿ ತೃಪ್ತೋಭವತಿ ಆತ್ಮಾರಾಮೋಭವತಿ. ಭಗವಂತನ ಕಂಡ ಜೀವ ಸತತ ದೇವರ ಚಿಂತನೆಯಲ್ಲೇ ತೊಡಗಿರ್ತಾನೆ, ವಿಷಯ ವಾಂಛ ಅವನಲ್ಲಿ ಸ್ಪರ್ಶ ಮಾಡೋದಿಲ್ಲ. ಅದು ರುದ್ರದೇವರ ಪರಿಸ್ಥಿತಿ. ಅಂಥ ರುದ್ರದೇವರಿಗೆ ಹೆಸರಿನ ಮೇಲೆ ವ್ಯಾಮೋಹ ಉಂಟೋ, ಹೆಂಡತಿಯ ಮೇಲೆ ವ್ಯಾಮೋಹ ಉಂಟೋ, ಅಥವಾ ಸ್ಥಾನದ ಮೇಲೆ ವ್ಯಾಮೋಹ ಉಂಟೋ? ಹೇಳ್ತಾರೆ, ಹೆಂಡತಿಯ ಮೇಲೆ ವ್ಯಾಮೋಹ ಅಂದರೆ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸುವಂತಹ ಸೌಂದರ್ಯ ಪಾರ್ವತೀ ದೇವಿದು. ಆಕೆ ಎಂಥ ವೈರಾಗ್ಯ ಶಿಖಾಮಣಿ ಅಂದರೆ, ಹುಟ್ಟಿದ ಕೂಡಲೇ ಮೂವರು ಅಕ್ಕ ತಂಗಿಯರು, ಅಪರ್ಣ, ಏಕಪರ್ಣ, ಏಕಪಾಟಲ ಅಂತ ಮೂರು ಜನ. ಹೆಸರು ಯಾಕೆ ಬಂತು ಅಂದರೆ, ಒಬ್ಬ ಆಕೆ 2000 ವರ್ಷಗಳಿಗೆ ಒಮ್ಮೆ ಒಂದು ಎಲೆ ತಿಂದಿದ್ಲು, ಅದಕ್ಕೆ ಏಕಪರ್ಣ ಅಂತ ಆಕೆ ಹೆಸರಾಯಿತು. ಇನ್ನೊಬ್ಬ ಆಕೆ 2000 ವರ್ಷಗಳಿಗೆ ಒಮ್ಮೆ ಒಂದು ಪಾಟಲಿ ಪುಷ್ಪ ಸ್ವೀಕಾರ ಮಾಡಿದ್ಲು, ಅದಕ್ಕೆ ಏಕಪಾಟಲ ಅಂತಾಯಿತು. ಇನ್ನೊಬ್ಬ ಆಕೆ ಏನೂ ತಗೊಂಡಿಲ್ಲ, ಅದಕ್ಕೆ ಅಪರ್ಣ ಅಂತಾಯಿತು. ಅದಕ್ಕೆ ಅವರ ತಾಯಿ ನೋಡಿ ದುಃಖಪಟ್ಲಂತೆ, ಅಯ್ಯೋ ನೀನು ಒಂದು ಎಲೆ ಕೂಡ ತಗೊಳ್ತಾ ಇಲ್ಲ, ಉಪವಾಸ ಇರ್ತಾ ಇದ್ದೀಯಾ, ಆದ್ದರಿಂದ ಉ ಮಾ ಅಂದು ಉಪವಾಸ ಮಾಡಬೇಡ, ಉ ಮಾ ಅಂದು, ಅದಕ್ಕೆ ಉಮಾ ಅಂತ ಆಯ್ತು ಆಕೆ ಹೆಸರು. ಅಂಥ ವೈರಾಗ್ಯ ಪೂರ್ಣ ಮೂರ್ತಿ ಆಕೆ ನೋಡಿದ್ಲಂತೆ, ನನ್ನ ಸೌಂದರ್ಯ ಎಲ್ಲರನ್ನೂ ಬೆಚ್ಚಿ ಬೀಳಿಸ್ತಾ ಇದೆ, ಯಾರಾದರೆ ನನ್ನ ಸೌಂದರ್ಯ ನೋಡಿ ಚೂರೂ ಕರಗೋದಿಲ್ಲವೋ ಅವನೇ ನನ್ನ ಗಂಡ ಆಗಬೇಕು ಅಂತ ನೋಡಿದಾಗ ಬಂದವರೇ ರುದ್ರದೇವರು. ಪಾರ್ವತೀ ದೇವಿಯ ರೂಪಕ್ಕೆ ಚೂರೂ ಮನಸ್ಸು ಕರಗದ ವ್ಯಕ್ತಿ, ಆತನ ಮನಸ್ಸು ಕರಗಿದ್ದು ಒಂದೇ ಹೆಣ್ಣನ್ನು ನೋಡಿ, ಯಾರದ್ದು ಅಂದ್ರೆ ನಮ್ಮ ಸ್ವಾಮಿ ಮೋಹಿನಿ ರೂಪವನ್ನು ನೋಡಿ ಕರಗಿತಷ್ಟೇ ಹೊರತು ಹೆಂಡತಿಯನ್ನು ನೋಡಿ ಕರಗೇ ಇಲ್ಲ. ಅಂಥವರು ಹೆಂಡತಿಗಾಗಿ ಅತ್ತರು ಅಂದ್ರೆ ಅರ್ಥ ಏನು ಅಂದ್ರೆ, ನನ್ನ ಜನ್ಮ ಬಂತು ಇಲ್ಲಿ, ಈ ಕಲ್ಪದಲ್ಲಿ ನಾನು ಹುಟ್ಟಿದ್ದೇನೆ, ನನ್ನ ಹೆಂಡತಿ ದೇವರ ಉಪಾಸನೆ ಮಾಡಲಿಕ್ಕೆ ಯೋಗ್ಯವಾದ ಶ್ರದ್ಧಾ ಪತ್ನಿ, ಹುಟ್ಟಿದ ಕೂಡಲೇ ದೊಡ್ಡ ಯಜ್ಞ ಶುರುವಾಯಿತು, ಇದಕ್ಕೆ ಪತ್ನಿ, ಒಳ್ಳೆ ಪತ್ನಿ ಬೇಕು, ಶ್ರದ್ಧೆ ಬೇಕು, ಆ ಶ್ರದ್ಧೆ ಕೊಡಿ ಅಂತ ಕೇಳಿದಾಗ ಒಂದು ರೀತಿಯಲ್ಲ 11 ರೀತಿಯಾದ ಶ್ರದ್ಧೆಯನ್ನು ಕೊಟ್ಟರವರಿಗೆ. ಸ್ಥಾನ ಬೇಕು ಅಂದ್ರೆ ಜುಜುಬಿ ನಮ್ಮಂಥ ಸ್ಥಾನ ಅಲ್ಲ. ಎಂಥ ಸ್ಥಾನ ಅಂದ್ರೆ, ಹೇಳ್ತಾರೆ ನೀನು ದೇವರನ್ನ ವಿಶೇಷವಾಗಿ ಪ್ರಸನ್ನೀಕರಿಸಿಕೋ ಅಂತ ಹೇಳಿದಾಗ ರುದ್ರದೇವರು ಬ್ರಹ್ಮದೇವರನ್ನ ಕೇಳುತ್ತಾರೆ, ನಾನು ಹೇಗೆ ದೇವರ ಪ್ರಸನ್ನ ಮಾಡಲಿ ಅಂದ್ರೆ, ಇಡೀ ನಿನ್ನ ಇಂದ್ರಿಯಗಳೆಲ್ಲ ದೇವರಲ್ಲಿ ಇಟ್ಟು ಉಪಾಸನೆ ಮಾಡು, ಇಂದ್ರಿಯಗಳಿಂದ ಅನುಭವಿಸುವ ಸರ್ವ ವಿಷಯಗಳನ್ನ ಎಲ್ಲವೂ ದೇವರಲ್ಲೇ ಇಟ್ಟು ಸಮರ್ಪಣೆ ಮಾಡು ಅಂತ ಹೇಳಿದಾಗ ರುದ್ರದೇವರಿಗೂ ಆಗಲಿಲ್ಲ, ಬ್ರಹ್ಮದೇವರಿಗೆ ಮಾತ್ರ ಸಾಧ್ಯ ಆಯಿತು ಸರ್ವ ಇಂದ್ರಿಯಗಳನ್ನು ದೇವರಲ್ಲಿ ಇಟ್ಟು ಮಾಡೋದು. ಅದಕ್ಕೆ ಬ್ರಹ್ಮ ವಾಯುಗಳು ಸರ್ವೇಂದ್ರಿಯ ನಿಯಾಮಕರು, ರುದ್ರದೇವರಿಗೆ ಆಗಲಿಲ್ಲ. ಮತ್ತು ಕೇಳಿದರು ಏನು ಮಾಡಲಿ ಅಂತ, ಅವಾಗ ಹೇಳಿದ್ರು ಮನಸ್ಸನ್ನಿಡು ಅಂತ, ಇಡೀ ಮನಸ್ಸನ್ನು ದೇವರಲ್ಲಿಟ್ಟು ಉಪಾಸನೆ ಮಾಡಿದ್ರು. ಅದಕ್ಕೆ ದೇವರು ಮೆಚ್ಚಿ ಅವರಿಗೆ ಮನೋಭಿಮಾನಿತ್ವ ಕೊಟ್ಟರು. ಸ್ಥಾನ 11 ರೀತಿಯಾದ ಮನಸ್ಸಿನ ಪ್ರವೃತ್ತಿಗಳಿಗೆ ಅವರು ನಿಯಾಮಕರಾದರು, ಆ ರೀತಿ ದೇವರ ಉಪಾಸನೆ ಮಾಡುತ್ತಾರವರು, ಅದಕ್ಕೆ ಸ್ಥಾನಕ್ಕಾಗಿ ಅತ್ತದ್ದು. ಮತ್ತೆ ಹೆಸರಿಗಾಗತ್ತರಲ್ಲ ಅಂದರೆ, ಹೆಸರು ನೋಡಿ ನಮ್ಮ ಹೆಸರಲ್ಲ, ಹೆಸರಿಡೋದು ಅಂದರೆ ಅರ್ಥ ಏನು ಗೊತ್ತೋ, ನಾಮಕರಣದ ರಹಸ್ಯ ಏನು ಗೊತ್ತೋ ಅಂದರೆ, ನಮಗೆ ಗೊತ್ತಿಲ್ಲದೆ ಹೆಸರಿಟ್ಟು ಬಿಡ್ತಾ ಇರ್ತೇವೆ. ನಮಗೆ ಗೊತ್ತಿದ್ದೇನು, ದೇವರ ಹೆಸರಿಡಬೇಕು ಅಂತ ಹೆಸರು ನೋಡಿ, ಅದು ಕೂಡ ಯಾರ್ಯಾರ್ದು ಹೆಸರಿಡಲ್ಲ, ದೇವರ ಹೆಸರಿಡ್ತೇವೆ. ದೇವರ ಹೆಸರು ಯಾರಿಗಿಡಬೇಕು, ನಮಗಿಡೋದು ಇಲ್ಲ, ದೇವರ ಹೆಸರು ದೇವರಿಗೆ ಇಡಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ, ಕೂಸು ಹುಟ್ಟಿದ ಕೂಡಲೇ ಆ ಜೀವನ ಜೊತೆ ದೇವರ ರೂಪವೂ ಬರುತ್ತೆ, ದೇವರ ರೂಪವೂ ಹುಟ್ಟಿ ಬರುತ್ತೆ. ಜಾತನಾಗುವ ಜನನ ರಹಿತ, ಜನನ ರಹಿತನಾದರೂ ಜಾತನಾಗಿ ಬಂದ, ಆತನಿಗೆ ಇಡುವ ಹೆಸರೇ ನಾಮಕರಣ, ದೇವರಿಗೆ ಇಡುವ ಹೆಸರದು. ಅರ್ಥಾತ್ ಈ ಜೀವಿಗೆ ತಿಳಿಸಿಕೊಡೋದು, ಈ ಹೆಸರಿಂದ ನಿನ್ನ ಒಳಗಿರುವ ದೇವರನ್ನು ಈ ಜನ್ಮದಲ್ಲಿ ಉಪಾಸನೆ ಮಾಡು. ಅದರನ್ನೇ ಅಂಕಿತ ನಾಮ ಅಂತ ದಾಸರು ಕರೆದರು. ಅವರೇನು ಮಾಡಿದ್ರು, ನಮ್ಮ ಹೃದಯದಲ್ಲಿರುವ ದೇವರಿಗೆ ಇಟ್ಟ ಹೆಸರೇ ಅಂಕಿತ ನಾಮ. ಅದಕ್ಕೆ ರುದ್ರದೇವರು ಹೇಳಿದರು, ನೋಡಿ ವಿಜಯದಾಸರು ಹಿಂದಿನ ಜನ್ಮದಲ್ಲಿ ಮಧ್ವಪತಿ ವಿಠಲ ಅಂತ ಅವರ ಅಂಕಿತ ನಾಮ, ಅವರದ್ದೇ, ಪುರಂದರದಾಸರೇ ಕೊಟ್ಟದ್ದು. ಆ ಜನ್ಮದಲ್ಲಿ ಅವರ ಒಳಗಿರುವ ದೇವರಿಗಿಟ್ಟ ಹೆಸರು ಮಧ್ವಪತಿ ವಿಠಲ ಅಂತ. ಅದೇ ಅವರು ವಿಜಯದಾಸರಾಗಿ ಬಂದಾಗ ಕಾಶಿಯಲ್ಲಿ ತಾವೇ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಇಟ್ಟ ಹೆಸರು ವಿಜಯ ವಿಠಲ ಅಂತ. ಯಾಕೆ ಅದೇ ಹೆಸರಿಡಬಹುದಾಗಿತ್ತಲ್ಲ ಅಂದ್ರೆ, ಒಂದೊಂದು ಜನ್ಮದಲ್ಲಿ ಆಯಾ ಜೀವಿಯಲ್ಲಿ ಆಯಾ ಕರ್ಮಕ್ಕನುಸಾರವಾಗಿ ಆಯಾ ಜೀವಿಯಲ್ಲಿ ಏನು ಗುಣ ಪ್ರಕಟ ಆಗಬೇಕು ಆ ಪ್ರಕಟ ಮಾಡುವ ದೇವರ ಗುಣದಿಂದ ಕೂಡಿದ ರೂಪ ಬರುತ್ತಲ್ಲಿ ಅದಕ್ಕೆ ದೊಡ್ಡವರು ಗೊತ್ತಿದ್ದವರು ಆ ಗುಣದಿಂದ ಕೂಡಿದ ಹೆಸರನ್ನಿಡುತ್ತಾರೆ. ಆ ರೀತಿಯಾಗಿ ರುದ್ರದೇವರು ಕೂಡ ನನ್ನೊಳಗಿರುವ ದೇವರಿಗೆ ಯಾವ ಹೆಸರು ಕೊಡುತ್ತೀರಿ ಅಂತ, ಯಾವ ಹೆಸರಿನಿಂದ ನನ್ನ ಸ್ವಾಮಿಯನ್ನು ಉಪಾಸನೆ ಮಾಡಲಿ, ಯಾವ ರೀತಿಯ ಶ್ರದ್ಧೆಯಿಂದ ದೇವರ ಉಪಾಸನೆ ಮಾಡಲಿ, ಎಲ್ಲಿ ದೇವರ ಉಪಾಸನೆ ಮಾಡಲಿ ಅಂತ ಅತ್ತದ್ದೇ ಹೊರತು ನಮ್ಮಂತೆ ಅತ್ತವರಲ್ಲ. ಒಂದು ವೇಳೆ ರುದ್ರದೇವರು ಅಯ್ಯೋ ಅತ್ತದ್ದಕ್ಕೆ ರುದ್ರದೇವರು ಅಂತ ನಾವು ಚೂರು ನಗು ಹೊರಗೆ ಬಂದರೆ ಏಳು ಜನ್ಮದ ಪುಣ್ಯ ಹಾನಿ, ಸಾವಿರಾರು ನೀಚ ಜನ್ಮಗಳ ಪ್ರಾಪ್ತಿಯಾಗುತ್ತೆ. ಆದ ಕಾರಣ ಪುರಾಣ ಕೇಳಿ ಉದ್ಧಾರ ಆಗದಿದ್ರು ಅಡ್ಡಿ ಇಲ್ಲ, ದೊಡ್ಡವರಿಗೆ ಅವಮಾನ ಮಾಡುವ ಮಾತನ್ನು ಹೇಳಿ ಮನಸ್ಸಲ್ಲಿ ಅಂದುಕೊಂಡು ಹಾಳಾಗದಿದ್ರೆ ಸಾಕು. ಯಾಕೆ ಇಲ್ಲಿ ಬಂತು ಅಂದ್ರೆ ಯಜ್ಞ ರುದ್ರದೇವರು ಮಾಡಿದ. ಅದಕ್ಕೆ ಹೇಳುತ್ತಾರೆ, ನಮಗೆ ಜೀವನದಲ್ಲಿ ವೈರಾಗ್ಯವೇ ಬರ್ತಾ ಇಲ್ಲವೋ, ದೇವರ ಮೇಲೆ ಭಕ್ತಿಯೇ ಬರ್ತಾ ಇಲ್ಲವಲ್ಲ, ಹಾಗಾದರೆ ಅಳು ಬರುತ್ತಲ್ಲ. ಹೇಳ್ತಾರೆ ದೇವರಿಗಾಗಿ ಅಳಬೇಕು. ಅಳು ಬರಲಿಲ್ಲ, ಅತ್ತವರನ್ನ ಕೇಳಿ ಚೂರು ಅಳು ಕೊಡ್ತಾರೆ. ಅತ್ತಂತ ರುದ್ರದೇವರನ್ನ ಕೇಳಿ ದೇವರಿಗಾಗಿ ಅತ್ತ ರುದ್ರದೇವರ ಪಾದ ಹಿಡಿದರೆ ದೇವರಿಗಾಗಿ ಅಳುವುದಾದ್ರೂ ಕೊಡ್ತಾರೆ. ದೇವರು ಸಿಗೋದು ಮತ್ತಿರಲಿ, ಅಳುವುದಾದ್ರೂ ಬರಬೇಕಲ್ಲ, ನಾವು ಸಂಸಾರಕ್ಕಾಗಿ ಅಳತಾ ಇದ್ದೇವೆ. ನಂತರ ಹೇಳುತ್ತಾರೆ ಈ ರೀತಿಯಾಗಿ ಯಜ್ಞ ಶುರುವಾಯಿತು. ನಾವು ಹುಟ್ಟಿದ ಕೂಡಲೇ ಯಜ್ಞ ಪ್ರಾರಂಭ ಅಂದ್ರೆ ಹುಟ್ಟಲಿಕ್ಕೆ ಮೊದಲು ಯಾರು ದೇವತಾ ಅಂದ್ರೆ ಯಜ್ಞ ಆರಂಭಾತ್ ಪ್ರಾಕ್ ನಾರಾಯಣ ದೇವತಾ, ನಾರಾಯಣ ದೇವತಾ. ಪ್ರಶ್ನೆ ಬರುತ್ತೆ, ಏನ್ ಹೇಳಲಿಕ್ಕೆ ಹೊರಟಿದ್ದೀರಾ ಈ ಪ್ರಕರಣದಲ್ಲಿ ಅಂದರೆ, ಇಷ್ಟು ನಮ್ಮ ಆಯುಷ್ಯ ಎಷ್ಟಿದೆ ಅದರ ಭಾಗ ಮಾಡಿ ಯಜ್ಞತ್ವೇನ ದೇವರಿಗೆ ಅರ್ಪಣೆ ಮಾಡುವ ಕ್ರಿಯಾ ಅಪರೂಪವಾದ ಅನುಸಂಧಾನ, ನಿತ್ಯವೂ ನಾವು ಮಾಡಲೇಬೇಕಾದ ಅನುಸಂಧಾನ, ಇದನ್ನು ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹಾಗೆ ನಾಡದ್ದು 17ನೇ ತಾರೀಕು, ಕೆಲವರು ಹೆಣ್ಣುಮಕ್ಕಳು ಪಾಪ ಕೇಳಿದ್ರು, ಗುರುಮಂತ್ರ ಹೆಣ್ಣುಮಕ್ಕಳು ಮಾಡಿಕೊಳ್ಳೋದು ಅದರ ಅರ್ಥ ಗೊತ್ತಾಗಬೇಕಾಗಿದೆ ಅಂತ ಕೇಳಿದ್ರು. ಅದಕ್ಕೆ ಅವತ್ತಿನ ದಿವಸ 6 ಗಂಟೆಗೆ ಬರುವುದಾಗತ್ತೆ. 6 ಗಂಟೆಗೆ ಬಂದರೆ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ಗುರುಮಂತ್ರ ಎಲ್ಲರಿಗೂ ಒಂದೇ ಬರುತ್ತೆ, ಅದರಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ. ಆ ರೀತಿಯಾಗಿ ಅದರ ಅರ್ಥ ತಿಳ್ಕೋಬೇಕು ಅಂತ ಅಪೇಕ್ಷೆ ಇದ್ದವರು 6 ಗಂಟೆಗೆ ಬರಬಹುದು.